ಇಲ್ಲ, ಅಯ್ಯೋ ಎಂತ ದೊಡ್ಡವನು ನೀನು, ಭಯ ಆಗತ್ತೆ ಅನ್ಕಂಡ್ರೆ ಅಂತ ಭೀಮಸೇನ ಮಾತಾಡುತ್ತಾನೆ. ರುಕ್ಮಿಣಿ ಸತ್ಯಭಾಮೆಯಲ್ಲಿ ರುಕ್ಮಿಣಿ ಭಾರಿ ಸಾತ್ವಿಕ ಇದ್ದಾಗ, ಸತ್ಯಮ ಜಗಳ ಗಂಟೆ ಇದ್ದಾಗ, ಇವೆಲ್ಲ ಏನು ಅಂದ್ರೆ ಅಸುರಭೋಹನಕ್ಕೆ ಮಾಡಿದ ಒಂದು ವ್ಯಾಪಾರನೇ ಹೊರತು ಲೋಕ ವಿಡಂಬನೆ ಹೊರತು ಇಬ್ಬರಲ್ಲೂ ಭೇದ ಇಲ್ಲ. ಹನುಮಂತ ಇದರ ಪರಶುರಾಮದೇವರು ರಾಮದೇವರು ತೋರಿಸಿಕೊಟ್ಟಿದ್ದಕ್ಕೋಸ್ಕರ ಮಹಾಲಕ್ಷ್ಮಿನ ಹಾಗೆ ತೋರಿಸಿದ್ರು, ವಾಯುದೇವರು ಹಾಗೆ ತೋರಿಸಿದ್ರು, ಅವರ ರೂಪಗಳಲ್ಲಿ ಭೇದ ಇಲ್ಲ. ಇನ್ನು ಉಳಿದೇವತೆಗಳಾದ ಅವತಾರ ಮಾಡಿದಾಗಲಂತೂ ಸ್ವಲ್ಪ ವ್ಯತ್ಯಾಸ ಬಂದೇ ಬಿಟ್ಟಿರುತ್ತೆ ಅವರಲ್ಲಿ. ವಿದುರ, ಜಾಂಬವಂತ, ಧರ್ಮರಾಜ, ಮೂರು ರೂಪ ಒಟ್ಟಿಗೆ ಇವೆ. ಆ ಮೂರು ರೂಪದಲ್ಲಿ ವಿದುರನೇ ಒಳ್ಳೆ ಜ್ಞಾನ, ಧರ್ಮರಾಜನ ರೂಪಕ್ಕೆ ಸ್ವಲ್ಪ ಜ್ಞಾನ ಕಡಿಮೆ. ಜ್ಯೋತಿ ಕಾತು ಹೋಗ್ತಾರೆ ಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ. ಇವೆಲ್ಲ ಯಾತಕ್ಕೆ ಉಳಿದೇವತೆಗಳು ಹಾಗಾಗತ್ತೆ, ಈ ಮೂರು ಜನಕ್ಕೆ ಏನೂ ಆಗೋದಿಲ್ಲ, ಆದರೂ ಹಾಗೆ ಅವರು ತೋರಿಸ್ತಾರೆ. ಇದು ನಿಜವಾದ ಅರ್ಥದಲ್ಲಿ ಆ ಹಿಂದಿನ ತತ್ವ ಇತ್ತು. ಒಂದು ಕಡೆಗೆ ದೇವತೆಗಳಿಗೆ ತತ್ವ, ಅಸುರರಿಗೆ ಮೋಹನ, ಎಲ್ಲ ತಿಳ್ಕೊಂಡವರಿಗೆ ವಿಶೇಷವಾದ ಆನಂದ. ಈ ಕೊಡ್ತಕ್ಕಂಥ ಕಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ಪರಶುರಾಮರ ಸೋಲಲ್ಲ, ರಾಮ ಪರಶುರಾಮರು ಇಬ್ಬರು ಒಂದೇ, ಆದ್ದರಿಂದ ಇಬ್ಬರು ಕೂಡ ಸರ್ವೋತ್ತಮರು, ಭಗವಂತನ ಒಂದೇ ಭಗವಂತನ ಎರಡು ರೂಪಗಳು ಅಂತ ತಿಳ್ಕೊಂಡ್ರೆ ಅದು ರಾಮಾಯಣ ಹೊರತು ಬೇರೆ ತಿಳ್ಕೊಂಡ್ರೆ ರಾಮಾಯಣ ಅಲ್ಲ. ಅದು ಬೇರೆ ರಾಮಾಯಣ, ಸ್ವಾಮಿ ಮತ್ತೆ ಮನೆಯಲ್ಲಿ ರಾಮಾಯಣ ಆಗುತ್ತೆ ಅಂತ ಆ ರಾಮಾಯಣ ಆಗ್ತದೆ ಹೊರತು ಈ ದೇವರು ಜಗಳಾಡ್ತಾನೆ ಅಂತ ಇವು ಜಗಳಾಡೇ ಇರ್ತಾನೆ. ಇವು ಸಹ ಹೊಡೆದಾಡಿ ಸಾಯ್ತಾನೆ ಅಷ್ಟೇ. ತಂದೆ ಮಕ್ಕಳು, ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ ಹೊಡೆದಾಡಿ ಸಾಯ್ತಾರೆ. ಅದಕ್ಕೆ ತಪ್ಪು ತಿಳ್ಕೊಂಡಿದ್ದರ ಫಲ ಇದು. ಇದು ಸರಿಯಾಗಿ ತಿಳ್ಕೊಂಡ್ರೆ ಒಂದು ಅಪಾಯ ಇಲ್ಲ. ಅಷ್ಟು ಮಾಡಿಕೊಂಡು ಅಯೋಧ್ಯೆಗೆ ಪ್ರವೇಶ ಮಾಡಿದ್ದಾರೆ. ಪರಶುರಾಮ ದೇವರಲ್ಲಿಂದ ಹೊರಟು ಬಿಟ್ಟು ಎಲ್ಲೋದ್ರಲ್ಲ ಇವತ್ತಿಗೂ ಹಾಗೆ ಪರಶುರಾಮ ದೇವರು, ಅದು ಪರಮಾತ್ಮ ಎಲ್ಲ ರೂಪಗಳು ನಿತ್ಯ ರೂಪಗಳೇ. ವಿಶೇಷ ಇದು, ವೇದವ್ಯಾಸ ರೂಪ ಪರಶುರಾಮ ರೂಪ ಇವತ್ತಿಗೂ ಕೂಡ ಲೋಕದ ಕಣ್ಣಿಗೆ ಕಾಣಾಗೇ ಇವೆಯಂತೆ. ನೋಡ ಕಣ್ಣಿರೋ ಹೋದ್ರೆ ಕಾಣುತ್ತಾರೆ ಅಷ್ಟೇ. ರಾಮದೇವರು ಉಳಿದ ಎಲ್ಲರ ಸಮೇತ ಅಯೋಧ್ಯೆಗೆ ಬಂದರು. ಬಂದು 12 ವರ್ಷಗಳ ಕಾಲ ಇದ್ದಾರೆ. ತುಂಬಾ ಜನ ಗೊತ್ತಿಲ್ಲ, ಅಯೋಧ್ಯೆಗೆ ಬರ್ತಿರ್ಲಿಕ್ಕೆ ಪಟ್ಟಾಭಿಷೇಕ ಯೋಚನೆ ಮಾಡಿದ ಅಂತ ತಿಳ್ಕೊಂಡಿರ್ತಾರೆ, ತಪ್ಪದು. 12 ರಾಮದೇವರಿಗೆ ಮದುವೆ ಆದಾಗ 16 ವರ್ಷ, 12 ವರ್ಷ 28 ವರ್ಷ ಆಯ್ತು ರಾಮದೇವರಿಗೆ. ಈಗ 12 ವರ್ಷಗಳ ಕಾಲ ರಾಮದೇವರಾಗಿದ್ದ ಕಾಲಕ್ಕೆ ಒಮ್ಮೆ ಭರತನ ಸೋದರ ಮಾವ ಬಂದು ಕೇಕಯ್ಯ ದೇಶದಿಂದ ಅಶ್ವಪತಿ ಅಂತ ಭಾಮೈನರೆಲ್ಲ ಇರ್ತಾರೆ, ಅವರೆಲ್ಲ ಬಂದು ಕರ್ಕೊಂಡು ಹೋಗ್ತಾರೆ. ಭರತ ಶತ್ರು ಇಬ್ಬರು ಹೊರಟು ಹೋಗ್ತಾರೆ. ಇಲ್ಲಿ ರಾಮಲಕ್ಷ್ಮಣರು ಇಲ್ಲಿದ್ದಾರೆ, ಕೇಕಯ್ಯ ದೇಶದಲ್ಲಿ ಅವರಿಬ್ಬರು ಇದ್ದಾರೆ. ಹೀಗಿದ್ದ ಕಾಲಕ್ಕೆ ದಶರಥ ರಾಜ ಯೋಚನೆ ಮಾಡ್ತಾ ಇದ್ದಾನೆ, ಇನ್ನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ಯೋಚನೆ ಬಂತು. ಇದು ದಶರಥರಿಗೆ ಬಂದ ಯೋಚನೆ, ವಾಲ್ಮೀಕಿಗಳು ಹಾಗೆ ಬರೆಯೋದಿಲ್ಲ. ಅಕಾಮಯತ ಮೇದಿನಿ, ಭೂಮಿಗೆ ಅನಿಸ್ಬಿಡ್ತಂತೆ, ಇನ್ನ ರಾಮ ರಾಜನಾಗಬೇಕು ನನಗೆಂತ, ಭೂಪತಿ ಭೂದೇವಿ ಬಯಸಿಬಿಟ್ಲಂತೆ ತಾನೆ. ರಾಮ ವಾಲ್ಮೀಕಿಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ, ರಾಮ ನಾರಾಯಣ ಅಂತದಕ್ಕಿಂತ ಆಧಾರ ಇನ್ನೇನು ಬೇಕು. ಅಕಾಮಯತ ಮೇದಿನಿ, ಭೂಮಿಯೇ ಇಷ್ಟಪಟ್ಲು, ಬಾ ನಮ್ಮ ರಾಮ ನನ್ನ ಸ್ವಾಮಿ ಆಗಬೇಕು ಅಂತೇಳಿ ದಶರಥನಿಗೆ ಯೋಚನೆ ಬಂತು. ಸಭೆ ಸೇರಿಸಿದ, ಎಲ್ಲರನ್ನು ಕೇಳ್ತಾನೆ, ನಾನು ಹೀಗೆ ತೀರ್ಮಾನ ಮಾಡಿದ್ದೇನೆ. ಅಲ್ಲಿ ರಾಮನ ಗುಣಗಳ ವರ್ಣನೆ ಮಾಡ್ತಾರೆ, ರಾಮ ಎಂಥವನು ಗುಣಗಳ ಪಟ್ಟಿನೇ ಕೊಡ್ತಾರೆ. ಇವತ್ತು ಅಷ್ಟು ಒಂದು ಕಡೆ ಗುಣಗಳ ಪಟ್ಟಿ ಸಿಗೋದು ಭಾರಿ ಕಷ್ಟ. ರಾಮನದ ಆರಂಭದಲ್ಲಿ ಗುಣಗಳ ಪಟ್ಟಿ, ಇಲ್ಲೊಮ್ಮೆ ರಾಮನ ಗುಣಗಳ ವರ್ಣನೆ. ರಾಮ ಅಂದ್ರೆ ಗುಣಪೂರ್ಣ, ಆನಂದಪೂರ್ಣ ಅಂತ ಓದಿದ್ದೀವಿ. ಈಗ ಆನಂದಪೂರ್ಣ ಅಂತ ತಕ್ಷಣ ಏನಾಗುತ್ತೆ, ಉಪಲಕ್ಷಣ ಅಂತ ಹೆಸರು ಅದಕ್ಕೆ. ಶುದ್ಧ ಆನಂದವರು ಸಂವಿತ್ ದ್ವಿತಿಬಲ ಬಹುಲ ಔದಾರ್ಯ ವೀರ್ಯಾದಿ ದೇಹಂ, ಎಲ್ಲ ಗುಣಗಳನ್ನು ರೆಡ್ಯೂಸ್ ಮಾಡಿದ್ರೆ ಆನಂದ ಅಂಬುದು ಫೈನಲ್ ಗುಣ. ಅದಿತ್ತೊಂದು ಎಲ್ಲ ಇರಬೇಕು ಅಂತ ಅರ್ಥ. ಆನಂದ ಒಂದಿತ್ತು ಅಂದ ಮೇಲೆ ಎಲ್ಲ ಗುಣಗಳಿರಬೇಕು. ಒಂದು ಮಿಸ್ ಆದ್ರೆ ಪೂರ್ಣಾನಂದ ಬರೋದಿಲ್ಲ. ಪೂರ್ಣಾನಂದ ಬರಬೇಕಾದ್ರೆ ಎಲ್ಲ ಗುಣಗಳು ಇರಬೇಕು. ಅದಕ್ಕೆ ಆನಂದ ಪೂರ್ಣ ಅಂತ ಕರೆಯೋದು ಒಂದೇ, ಸಕಲ ಗುಣ ಪೂರ್ಣ ಅಂತ ಕರೆಯೋದು ಒಂದೇ. ಅದಕ್ಕೆ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ಸದಾನಂದ ಅನ್ನೋದು ರಾಮನ ವೈಶಿಷ್ಟ್ಯ. ಅದಕ್ಕಾಗಿ ರಾಮನ ಗುಣಗಳು ಪಟ್ಟಿ ಕೊಡ್ತಾರೆ. ರಾಮನಿಗೆ ಕೋಪ ಇಲ್ಲ, ತಾಪ ಇಲ್ಲ, ಒಂದೊಂದಕ್ಕೂ ದೃಷ್ಟಾಂತ ಕೊಡ್ತಾ ಹೋಗ್ತಾ ಅವೆಲ್ಲ ಹೇಳೋದಕ್ಕೆ ವೇಳೆನೇ ಇಲ್ಲ. ಇವತ್ತು ರಾಮದೇವರು ವನವಾಸಕ್ಕೆ ಹೋಗಬೇಕು, ಆದ್ದರಿಂದ ಅವೆಲ್ಲ ಆಗೋದಿಲ್ಲ. ಒಂದು ಮಾತು ಹೇಳುತ್ತಾರೆ, ಸ್ಮಿತಪೂರ್ವ ಅಭಿಭಾಷೀಚ, ರಾಮದೇವರು ಹೇಗೆ ಜನಗಳ ಬದಿಯಿಂದ ಹೇಗೆ ನಡ್ಕೋತಾ ಇದ್ರು, ನಗರತ ಮಾತಾಡ್ತಿದ್ರು. ಇದು ಭಾರಿ ಮುಖ್ಯ, ಇದು ನಗಾಡು ಮಾತಾಡೋದು ಸಿಗ್ತಾರೆ. ನಗಾಡು ನಗನಗತ ಮಾತಾಡ್ತಾರೆ, ಹಾಸ್ಯಾಸ್ಪದ ಮಾತು ಬೇರೆ, ಆನಂದ ಕೊಡೋ ಮಾತುಗಳು ಬೇರೆ. ಯಾರು ಬಂದಾರ, ರಾಮದೇವರು ಮೊದಲು ತಾವು ಮಾತಾಡಿಸ್ತಿದ್ರಂತೆ ನೋಡಿ. ಮೊದಲು ಪೂರ್ವ ಭಾಷೀಚ ರಾಘವ, ಮನುಷ್ಯ ಹಾಗಲ್ಲ, ಯಾರು ಬಂದ್ರೆ ಈ ಕಡೆ ತಿರುಗ್ತಾನೆ, ಅವರ ಕಾದ ಮೇಲೆ ಆ ಕಡೆ ತಿರುಗೋದು. ಬಯಲಾಟದ ಪಾತ್ರಗಳು ತಾವು ಮಾತಾಡೋದಿಲ್ಲ, ವದರಿದ ಮೇಲೆ ಮಾತಾಡೋದು, ಅದು ಸರಿಯಲ್ಲ. ತಾನು ಮೊದಲು ಮಾತಾಡಿಸ್ತಾನಂತ, ದೊಡ್ಡವರು ಯಾವಾಗಲೂ ಮಾತಾಡಿಸಿ ಸಣ್ಣವರು ಮಾತಾಡೋ ಧೈರ್ಯ ಬರುತ್ತೆ, ಧೈರ್ಯನೇ ಬರೋದಿಲ್ಲ ಮಾತಾಡ್ಲಿಕ್ಕೆ. ಅದಕ್ಕೆ ಪೂರ್ವ ಭಾಷೀಚ ರಾಘವ ಮೊದಲನೇದು. ಆಮೇಲೆ ಮೃದು ಪೂರ್ವಂ ಹಿ ಭಾಷತೆ, ಎಲ್ಲ ಮಾತಾಡ್ತಾರೆ ರಾಮದೇವರು ಮೆಲ್ಲಗೆ ಅಂದ್ರೆ ಮೈಲ್ಡಾಗಿ, ಮೃದುವಾಗಿ, ಧ್ವನಿ ಕಡಿಮೆ ಅಂತ ಅರ್ಥ ಅಲ್ಲ, ಅವಳು ಪ್ರೀತಿಯಿಂದ ಮಾತಾಡಿಸೋದು. ಅದರಲ್ಲಿ ಕೋಪತಾಪಗಳ ಹೆಸರೇ ಇಲ್ಲ. ಎರಡನೇ ಮಾತು ಹೇಗಾಡಬೇಕು ಅಂತ ಕಲ್ತ್ಕೋಬೇಕು ರಾಮದೇವರ ವರ್ಣನೆ ಕೇಳಿದಾಗ. ಸ್ಮಿತಪೂರ್ವ ಅಭಿಭಾಷೀಚ, ಸ್ಮಿತಪೂರ್ವಂ ಹಿ ಭಾಷತೆ, ಮಂದಹಾಸದಿಂದ ಮಾತಾಡ್ತಿದ್ರಂತೆ. ನೋಡೋರಿಗೆ ಎಷ್ಟು ಭರವಸೆ ಬರುತ್ತೆ ಅದರಿಂದ, ಒಳ್ಳೆ ವಿಶ್ವಾಸದಿಂದ ಗಂಟು ಬುಕ್ ಹಾಕೊಂಡು ನೋಡೋ ಮನಸ್ಸು ಬರೋದಿಲ್ಲ, ಮೂಡ್ ಸರಿ ಇಲ್ಲ ಅಂತ ಹೋಗ್ಬಿಡ್ತಾರೆ ಪಾಪ. ಆದರೆ ರಾಮದೇವರ ಒಂದು ಇದರಿಂದ ಏನ್ ತೋರಿಸ್ತಾ ಇದೆ, ರಾಮದೇವರ ವರ್ಣನೆ ಏನ್ ತೋರಿಸುತ್ತೆ ಅಂದ್ರೆ ಆಚಾರ್ಯ ಇಲ್ಲಿ ಬರೆದಿಲ್ಲ, ಅಲ್ಲಿ ಬರೀತಾರೆ. ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತ ಮಧೀಶಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ. ಅದಕ್ಕೆ ವ್ಯಾಖ್ಯಾನ ಇದೆ. ಯಾವಾಗಲೂ ನಗುತ್ತಾನೆ ಅಂದ್ರೆ ಏನರ್ಥ? ಯಾವಾಗಲೂ ಮಂದಹಾಸವನ್ನು ಬೀರ್ತಾನೆ ಅಂದ್ರೆ ಏನರ್ಥ? ಪೂರ್ಣಾನನ್ಯ ಸುಖೋದ್ಭಾಸಿ, ಆನಂದ ಪೂರ್ಣನಾಗಿದ್ದಾನೆ ಅಂತ ಅರ್ಥ. ಇದು ಅದರ ಇಂಡಿಕೇಶನ್. ಅದು ಯಾರಿಗೆ ತೃಪ್ತಿ ಇಲ್ಲ ಅವನು ನಗುಮುಖ ತರಲಿಕ್ಕೆ ಸಾಧ್ಯ ಇಲ್ಲ. ಯಾವನಿಗೆ ತೃಪ್ತಿ ಇದೆ ಅವನು ಆನಂದದಿಂದ ಮಂದಸ್ಮಿತನಾಗ್ತಾನೆ. ಒಮ್ಮೊಮ್ಮೆ ಮಂದಸ್ಮಿತನಾಗೋದೇ ಕಷ್ಟ. ರಾಮದೇವರು ಮಂದಸ್ಮಿತವನ್ನು ಬಿಟ್ಟೇ ಇಲ್ಲಂತ, ಯಾವಾಗಲೂ ಅದೇ ರೀತಿ ಇರೋರು. ಅಂದ್ರೆ ಪೂರ್ಣಾನಂದಸ್ಯ ರಾಮಸ್ಯ ಅಂತ ಹೇಳ್ತಾರಲ್ಲ, ಅದೇ ಅದು ಸಂಕೇತ. ಪೂರ್ಣಾನಂದ ಅನ್ನೋದು ಪೂರ್ವವಾದಂತಹ ಪದ, ಶಾಸ್ತ್ರೀಯವಾದ ಪದ. ರಾಮದೇವರಿಗೆ ಕಥೆ ಅರ್ಥವು ಎಲ್ಲ ಗುಣಗಳು ಸೇರ್ಕೊಂಡಂತೆ ಆಯ್ತು. ಅದರಿಂದ ಸ್ವಲ್ಪ ಯೋಚನೆ ಮಾಡಿ, ಯಾರು ಬಂದರೂ ನಗನಗ್ತಾ ರಾಮದೇವರು ಮಾತಾಡಿಸ್ತಾರಲ್ಲ, ಜನಗಳ ಸ್ವಭಾವ ಏನು ಗೊತ್ತೇನು? ನಗನಗ್ತಾ ಇರ್ತಾನೆ, ಯಾರು ಬಂದ್ರೆ ಸ್ವಲ್ಪ ಸೀರಿಯಸ್ ಆಗ್ತಾನೆ, ನಗನು ಸೀರಿಯಸ್ ಆಗ್ತಾನೆ. ಯಾಕೆ ಬಂದ ಸೀರಿಯಸ್ ಯಾತಕ್ಕೆ ಆಗ್ತಾನೆ ಅಂದ್ರೆ, ಯಾತಕ್ಕೆ ಬಂದ ಗೊತ್ತಿಲ್ಲ, ಏನು ಕೇಳ್ತಾನೆ ಗೊತ್ತಿಲ್ಲ. ನಗ್ತಾ ಇದ್ಬಿಟ್ರೆ ಕೊಡಬೇಕಾಗತ್ತೆ ಆಮೇಲೆ ಅದಕ್ಕೆ ಇಲ್ಲ ರಿಸರ್ವ್ ಸೇಫ್ ಆಗಿ ಮಾಡ. ಅದಕ್ಕೆ ಏನ್ ಮಾಡೋದು, ಗೆಲೆ ಬುಗ ಗಂಟೆ ಹಾಕೊಂಡ್ಬಿಟ್ರೆ ನೋ ಪ್ರಾಬ್ಲಮ್. ಇದು ಮನುಷ್ಯನ ಸೈಕಾಲಜಿ. ಏನನ್ನೂ ಕೂಡ ಸಾಮರ್ಥ್ಯ ಇದ್ದವನು ಮಾತ್ರ ಯಾವಾಗಲೂ ಮಂದಹಾಸವನ್ನು ಬೀರುತ್ತಾನೆ. ಇದು ರಾಮನ ವೈಶಿಷ್ಟ್ಯ. ರಾಮನ ಕೇಳ ಆಗೋದಿಲ್ಲ ಅಂತ ಯಾವ್ದಿದೆ ಈ ಮಧ್ಯೆ? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂಬಿ ಸಮರ್ಥ. ಅದಕ್ಕೆ ರಾಮ ಆಗಿದ್ದಾನೆ. ಇವತ್ತು ನೋಡಿ ಅನೇಕರಿಗೆ ಗೊತ್ತು, ಇದೊಂದು ಟ್ಯಾಕ್ಟಿಕ್ಸ್. ಇದು ಮನೆ ಮಾರಾಟ ಮಾಡಕ್ ಬರ್ತಾರೆ, ನಗನಗ್ತಾ ಬರ್ತಾರೆ, ವ್ಯಾಪಾರ ಆಗಲ್ಲ, ಗಟ್ಟುಬಳಕೆ ಮಾಡ್ಕೊಂಡು ಬಂದ್ರೆ ದಬ್ಬಿಟ್ಟು ಬಿಡ್ತಾರೆ ಅಷ್ಟೇ. ಯಾರು ನಗನಗ್ತಾ ಇರ್ತಾನೋ ಜೀವನದಲ್ಲಿ ಬದುಕ್ತಾನೆ, ಚೆನ್ನಾಗಿ ಬದುಕ್ತಾನೆ, ಅವನು ಬದುಕ್ತಾನೆ, ಬೇರೆಯವನು ಬದುಕಿಸ್ತಾನೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ರಾಮನ ಗುಣ, ಅಲ್ಲಿ ಗುಣಗಳ ಪಟ್ಟಿ ಇದೆಯಲ್ಲ, ನಮ್ಮ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕು, ಒಂದ್ ಕಡೆಗೆ ಇರಲಿ, ಭೂಲೋಕದಲ್ಲಿ ಯಶಸ್ವಿಯಾಗಿ ಬದುಕಬೇಕು ಅಂತಿದ್ರೆ ರಾಮನ ಗುಣಗಳ ಚಿಂತನೆಯನ್ನು ಮಾಡಬೇಕು. ಅಂತಹ ಅಪೂರ್ವವಾದಂತಹ ರಾಮದೇವರ ವ್ಯಕ್ತಿತ್ವ, ನಗುಮುಖವನ್ನು ಬಿಟ್ಟ ವ್ಯಕ್ತಿಯೇ ಅಲ್ಲ. ಅಂತ ರಾಮನನ್ನ ಜನಗಳೆಲ್ಲ ಇಷ್ಟಪಟ್ಟರಂತೆ, ರಾಮ ರಾಜನಾಗಬೇಕು ನಮಗೆ ಅಂತೇಳಿ ತಕ್ಷಣ ಸಭೆ ಸೇರಿಸಿ ಕೇಳುತ್ತಾನೆ. ಈ ಸಂಕಲ್ಪ ಮಾಡಿದ್ದೇನೆ, ಆಗಬಹುದಾ ಅಂತ ಕೇಳಿದಾಗ ಜನಗಳೆಲ್ಲ ಓ ಆಗಲಿ ಅಂತ ಜೋರ ಕೂಯ್ಬಿಟ್ರೆ, ಚಪ್ಪಾಳೆ ಹಾಕ್ಬಿಟ್ರೆ ಜೋರಾಗಿ. ದಸರಾ ತಾನೆ ಭಾರಿ ಖುಷಿಯಾಯ್ತು, ಪಾಪ ತನ್ನ ಸಂಕಲ್ಪಕ್ಕೆ ಜನಗಳು ಒಪ್ಪಿಗೆ ಸಿಗ್ತಲ್ಲ, ಆದ್ರೆ ತೋರಿಸ್ಕೊಳ್ಳಿಲ್ಲ, ಸ್ವಲ್ಪ ಗಂಭೀರ ಮುಖ ಮಾಡ್ಕೊಂಡಂತೆ. ಅಂತೂ ನನಗೆ ಗೊತ್ತಾಯ್ತು ಅಂತ ಹೇಳಿತಾನೆ. ಏನು ಗೊತ್ತಾಯ್ತು ಅಂದ್ರೆ, ನಾನು ಬೇಗ ಹೋಗ್ಬೇಕು ಅಂತ ಕಾಯ್ತಿದ್ದೇನೆ ಅಂತ ಕಾಣುತ್ತೆ ನೀವು ಅಂದನಂತೆ. ಪಾಪ ತಮಾಷೆ ಮಾಡ್ತಾರೆ, ರಾಮನಿ ಪಟ್ಟಾಭಿಷೇಕ ನಾನು ಹೋಗ್ಬೇಕು ಅಂತ ರಿಟೈರ್ ಆಗ್ಬೇಕು ಅಂತ ಆಯ್ತಲ್ಲ ನಾನು ಅಂದ್ರೆ, ಅವ್ರು ಹೇಳ್ತಾರೆ ಹಾಗಲ್ಲ ದಶರಥ ರಾಜ, ನೀನು ನಮ್ಮನ್ನು ಯಾವ ದೃಷ್ಟಿಯಿಂದ ಕೆಟ್ಟ ನೋಡ್ಕೊಂಡಿಲ್ಲ, ಒಳ್ಳೆ ರಾಜ ನೀನೀಗ. ಆದ್ರೆ ಒಂದು ನಿಶ್ಚಿತ, ನಿನ್ನ ಮಗ ರಾಮ ನಿನಗಿಂತ ಚೆನ್ನಾಗಿ ನೋಡ್ಕೋತಾನೆ. ಈ ಮಾತು ಕೇಳಿದ್ರೆ ಯಾವ ತಂದೆ ಖುಷಿ ಆಗೋದಿಲ್ಲ. ಪುತ್ರಾದಿತ್ಯೇತ್ ಪರಾಜಯಂ ಅಂದ್ರೆ ಬೈದೆ ಹೊಗಳ್ತಾರೆ, ಅದು ವಿಶೇಷ. ರಾಮನನ್ನು ಹೊಗಳಿದ್ರೆ ದಶರಥ ಬೈಬೇಕಾಗಿಲ್ಲ, ಅದು ವಿಶೇಷವಾದ ಕೌಶಲ. ಭಾರಿ ಸಮಾಧಾನವಾಯ್ತಂತ ತನಗೆ, ಎಲ್ಲ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡುತ್ತಾನೆ ರಾಮದೇವರಿಗೆ. ಇದು ನೋಡಿ ಅನೇಕರು ಹಿಂದಿನ ಕಾಲದಲ್ಲಿ ಒಂಥರಾ, ನಮ್ದು ಪ್ರಜಾಪ್ರಭುತ್ವ, ಅಲ್ಲೇನು ಹೇಳೋರಿಲ್ಲ ಕೇಳೋರಿಲ್ಲ, ತೋರಿಸಿದವರಿಗೆ ಪಟ್ಟ ಕಟ್ತಿದ್ರು ಅಂತ ಹೇಳ್ತಾರಲ್ಲ, ತಪ್ಪು ಕಲ್ಪನೆ. ಅದು ದಶರಥ ರಾಜ ಚಕ್ರವರ್ತಿ, ಎಲ್ಲರನ್ನ ಕರೆದು ವಶಿಷ್ಠಾದಿಗಳನ್ನ ಕರೆದಿದ್ದಾನೆ, ಸುಮಂತ್ರಾದಿ ಮಂತ್ರಿಗಳನ್ನು ಕರೆದಿದ್ದಾನೆ, ಅಷ್ಟೇ ಅಲ್ಲ ಆ ಊರಿನ ಮುಖ್ಯಸ್ಥರನ್ನು ಕರೆದಿದ್ದಾರೆ. ಎಲ್ಲರಿಗೂ ರೆಪ್ರೆಸೆಂಟೇಷನ್ ಇದೆ ಅದರೊಳಗೆ, ಎಲ್ಲರ ಮುಂದೆ ಘೋಷಣೆ ಮಾಡುತ್ತಾನೆ. ಅಂದ್ರೆ ಹೆಸರಿಗೆ ಅದು ಮನಾರ್ಖಿ ನಿಜವಾದ, ಅದಕ್ಕಿಂತ ಒಳ್ಳೆ ಡೆಮಾಕ್ರಸಿನೇ ಸಿಗೋದಿಲ್ಲ. ಅಂತ ಅಪೂರ್ವವಾದಂತಹ ರಾಜ್ಯಾಡಳಿತ ಪದ್ಧತಿಯಾಗ ಇತ್ತು. ಒಪ್ಪಿಕೊಂಡ ತಕ್ಷಣ ಹೇಳಿದ, ಯಾವೊಂದು ಎಂದು ಪಟ್ಟಾಭಿಷೇಕ ಆಗಬೇಕು ತೀರ್ಮಾನ ಮಾಡಿದ. ಆಮೇಲೆ ರಾಮನಿಗೆ ಹೇಳಿ ಕಳಿಸಿದ. ರಾಮದೇವರು ಬಂದರಲ್ಲಿಗೆ. ಬಂದಾಗ ರಾಮ ನಿನಗೆ ಪಟ್ಟಾಭಿಷೇಕ ಅಂತ ಹೇಳಿದರು. ರಾಮದೇವರು ಹೇಗಿದ್ದ ಯಥಾಪ್ರಕಾರ ಸ್ಮಿತ ಪೂರ್ವ ಅಭಿಭಾಷೀಚ, ಬದಲಾವಣೆಯೇ ಇಲ್ಲ, ಸರಿ ಅಂದರೆ ಹೊರಟೋಗಿಬಿಟ್ರು. ದಶರಥಾರ್ಧ ಮತ್ತೆ ಯೋಚನೆ ಮಾಡಿದ. ಆತನಿಗೆ ತುಂಬಾ ದುಸ್ವಪ್ನಗಳು ಬಿದ್ದಿದ್ದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಟ್ಯಾಕ್ ತರಾತುರಿಯಿಂದ ಯಾಕೆ ಮಾಡಬೇಕಾಗಿತ್ತಾತ, ಅಷ್ಟು ತರಾತುರಿಯಿಂದ ಪಟ್ಟಾಭಿಷೇಕ ಯಾತಕ್ಕೆ ಮಾಡಿದ ಅಂತ ಅದ್ರ ಮೇಲೆ ದೊಡ್ಡ ಗಲಾಟೆಗಳು. ಆದ್ರೆ ಭರತ ಮೇಲೆ ನಂಬಿಕೆ ಇದ್ದಿಲ್ಲ, ಜನಕರ ಮೇಲೆ ನಂಬಿಕೆ ಇದ್ದಿಲ್ಲ, ಅದು ಗುಟ್ಟುಗುಟ್ಟ ಮಾಡಿಬಿಟ್ಟ ತಿಳ್ಕೊಂಡಿದ್ದಾರೆ. ತಪ್ಪು, ಅವೆಲ್ಲ ತಪ್ಪು, ಅವೆಲ್ಲ ಸೆಕೆಂಡರಿ, ಅವೆಲ್ಲ ಮುಖ್ಯವಾದ ಕಾರಣ ಇಷ್ಟೇ. ಅವನಿಗೆ ಮರಣ ಸೂಚಕವಾದಂತಹ ದುಸ್ವಪ್ನಗಳು ಕಂಡಿತ್ತು, ದುಸ್ವಪ್ನವನ್ನು ಕಂಡಿದ್ದ. ಇನ್ನು ಹೆಚ್ಚಿಸ ಬದುಕೋದಿಲ್ಲ ಅಂತ ಗೊತ್ತಾಯ್ತು. ಮುಂದೆ ಹಾಗೆ ಆಗುತ್ತೆ ಕೂಡ, ಅದನ್ನು ಹೆಚ್ಚಿಸ ಬದುಕೋ ದಶರಥ ರಾಜ. ಅಂದ್ಮೇಲೆ ಅರಾಜಕವಾಗಬಾರದು ರಾಜ್ಯ, ಅದಕ್ಕೋಸ್ಕರ ಯಾರು ಹೇಳ್ಕೊಬೇಕು ಹೇಳ್ಕಡಿಸ್ತಾರೆ, ಎಲ್ಲರೂ ಬಂದು ಬಿಡ್ತಾರೆ. ಇಬ್ಬರು ಬರಲಿಲ್ಲ ಅಷ್ಟೇ, ಕೈಕೈ ದೇಶದವರು ಬರಲಿಲ್ಲ, ಈ ಜನಕದೇ ರಾಜನೂ ಬರಲಿಲ್ಲ. ಕಾರಣ ಅವರಿಗೆ ಬರ ದೂರ ದೂರ ಇದ್ದರು, ಬರೋ ಸಾಧ್ಯತೆ ಇರಲಿಲ್ಲ ಅವರಿಗೆ, ಹತ್ತಿರದೆಲ್ಲ ಬಂದು ಬಿಟ್ರು. ಅಷ್ಟು ಹೇಳ್ತಾರೆ, ಮುಖ್ಯವಾದ ಕಾರ್ಯಕ್ರಮ ಆಗಬೇಕು ಅಂತಿದ್ರೆ ಅವ್ರು ಬರಲಿ ಇವರು ಬರಲಿ ಅಂತ ಕಾಯಬಾರದು, ಯಾರಿರಬೇಕೋ ಅವರಿದ್ರೆ ಆಯ್ತಷ್ಟೇ. ಯಾರಿರ್ಬೇಕು? ರಾಮ ಇರಬೇಕು ಪಟ್ಟಾಭಿಷೇಕಕ್ಕೆ. ರಾಮ ವರ ವಧು ವರ ಇಬ್ಬರು ಇಲ್ಲದೆ ಎಷ್ಟರ ಬಂದಿದೆ ಮದುವೆ ಆಗತ್ತಾ? ಅವರಿಬ್ಬರಿದ್ದ ಗ್ಯಾರಂಟಿ ಮದುವೆ ಆಗತ್ತೆ. ಆ ತರ ರಾಮದೇವರು ಇರಬೇಕು ಇದ್ದಾರೆ, ಉಳಿದವರು ಹೇಳಿ ಬಂದವರು ಬರಲಿ ಅಂತ ಹೇಳಿದ್ದೆ ಮಾಡಿದ್ದೆ ಕೆಲಸ. ಎಷ್ಟೋ ಜನ ಆಗಲ್ಲ, ಯಾರೋ ಬರಬೇಕು ಅಂತ ಕಾಯ್ಕೊಂಡು ಉಪನಯನ ಮಾಡಿ ಕಾಯ್ತಿರ್ತಾರೆ. ಬರೋ ಹೊತ್ತಿಗೆ 30 ವರ್ಷ ಆಗಿರುತ್ತೇವ್ರಿ, 8-30 ವರ್ಷ. ಏನು ಉಪನಯನ, ಏನು ಉಪಯೋಗ ಅದರಿಂದ? ಅದು ಇವರು ಸಿದ್ಧಿ ಬರಬೇಕಾದ್ರೆ ಕಾರ್ಯ ಮುಖ್ಯವಾಗಬೇಕೇ ಹೊರತು ಯಾರೋ ಬರೋದು ಮುಖ್ಯ ಆಗಬಾರ. ಬಂದರೆ ಒಳ್ಳೇದು, ಬರಬಾರದು ಅಂತ ಏನಲ್ಲ, ಅವ್ರು ಬರೋದೇ ದೊಡ್ಡದಾಗಬಾರದು. ಇದರಿಂದ ರಾಮಾಯಣ ನಮಗೆ ಅನೇಕ ವಿಷಯಗಳನ್ನು ಹೇಳ್ಕೊಡ್ತಾ ಇದೆ. ಅದು ಹೇಳಿದ ತಕ್ಷಣ ಹೇಳಿದ, ಮತ್ತೆ ಯೋಚನೆ ಮಾಡ್ದ, ಮತ್ತೆ ರಾಮದೇವರು ಹೇಳಿ ಕಳಿಸ್ದ, ರಾಮ ನಾಳೆ ಬೆಳಗ್ಗೆನೆ ಪಟ್ಟಾಭಿಷೇಕ ಅಂತ ಹೇಳಿದ್ರು. ಪಟ್ಟಾಭಿಷೇಕ ಅನೌನ್ಸ್ ಮಾಡಿದ್ರು ಇಮ್ಮಿಡಿಯೇಟ್ ಆಗಿ, ನಾಳೆ ಬೆಳಗ್ಗೆನೆ ಪಟ್ಟಾಭಿಷೇಕ. ಯಥಾ ಪ್ರಕಾರ ರಾಮದೇವರು ಹಾಗೆ ಇದ್ದಾರೆ. ಜನಗಳಿಗೂ ಭಾರಿ ಸಂಭ್ರಮ, ರಾಮದೇವ ರಾಜನಾಗೋದೇ ಸಂಭ್ರಮ. ಇಂತೂ ನಾಳೆ ಬೆಳಗ್ಗೆಯಿಂದ ಇನ್ನೂ ಖುಷಿ ಅವರಿಗೆ. ಎಲ್ಲ ಅನ್ಕೋತಾ ಇದ್ದಾರಂತೆ, ನಾಳೆ ಬೆಳಗಾದ್ರೆ ನಮ್ಮ ರಾಮ ರಾಜನಾಗ್ತಾನೆ. ದೊಡ್ಡವರೆಲ್ಲ ಅದ್ಕೊಡ್ತಾರೆ, ನಮ್ಮನ್ನ ರಾಮ ತಮ್ಮ ತಂದೆ ತಾಯಿಗಳಂತೆ ನೋಡ್ಕೊಡ್ತಾನೆ, ಅಷ್ಟು ಸಂಭ್ರಮ. ಇನ್ನು ಸಮಾನರಿಗೆಲ್ಲ ರಾಮ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸ್ನೇಹಿತರಂತೆ ಕಾಣುತ್ತಾನೆ, ಅವರಿಗೆ ಸಮಾಧಾನ. ಈ ಚಿಕ್ಕವರಿಗೆಲ್ಲ ರಾಮ ನಮ್ಮನ್ನ ಬಹಳ ವಿಶೇಷವಾಗಿ ಮಕ್ಕಳಂತೆ ನೋಡ್ಕೊಳ್ತಾರೆ ಅಂತ, ಅವರು ತಂದೆ ತಾಯಿ ನೋಡ್ಕೊಳ್ತಾರೆ ಅಂತ ಇವರು. ಅಂತೂ ರಾಮನ್ ಜೋಶ ಹುಡುಕೋರೆ ಯಾರೂ ಇಲ್ಲ. ದೇವರು ಅಂದ್ರೆ ಹಾಗೆ ಅಂತ ಅರ್ಥ. ದೇವರು ಯಾರನ್ನೂ ಪಕ್ಷಪಾತ ಮಾಡೋದಿಲ್ಲ, ಸಮಹ ಅಂತ ದೇವರಿಗೆ ಹೆಸರು. ಅಷ್ಟು ಸಂಭ್ರಮದಿಂದ ಇದ್ದ ಕಾಲಕ್ಕೆ ಇನ್ನೇನು ಸಾಯಂಕಾಲ ಹೊತ್ತು ಬರ್ತಾ ಇದೆ. ಅಯೋಧ್ಯೆ ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ, ಭಾರಿ ಸಂಭ್ರಮ. ರಾಮನ ಪಟ್ಟಾಭಿಷೇಕ ಅಂದ್ರೆ ಕೇಳಬೇಕಾ, ಅತ್ಯದ್ಭುತವಾದಂತಹ ಸೊಬಗನ್ನು ತರ್ತಾ ಇದ್ದಾರೆ. ಆ ಹೊತ್ತಿಗೆ ಸಾಯಂಕಾಲದ ಹೊತ್ತು ಮಂಥರೆ ಅಂತಕ್ಕಂಥ ಒಬ್ಬ ಕೈಕೇಯಿಯ ದಾಸಿ ಮಹಡಿ ಹತ್ತಾಳೆ, ಯಾವುದಕ್ಕೋ ಮಹಡಿ ಹತ್ತಾಳೆ. ನೋಡ್ತಾಳೆ ಅಯೋಧ್ಯೆಯನ್ನು, ಗಮನಿಸಿದಾಗ ಅವಳಿಗೆ ಆಶ್ಚರ್ಯವಾಯಿತಂತೆ. ಇಡೀ ಅವಳು ಅಯೋಧ್ಯೆ ಎಷ್ಟೋ ವರ್ಷ ಆಗಿತ್ತು ಅಯೋಧ್ಯೆಗೆ ಬಂದು, ಎಷ್ಟೋ ಉತ್ಸವಗಳಾಗಿದ್ದು, ಅಲ್ಲಿ ಸಂಭ್ರಮಗಳು ನಡೆದಿತ್ತು. ಅವತ್ತಿನ ಉತ್ಸವದಂತಹ ಉತ್ಸವ ಹಿಂದೆ ನಡೆದಿದ್ದಿಲ್ವಂತೆ, ಅಂಥ ಉತ್ಸವ ಮಾಡುತ್ತಾ ಇದ್ದಾರೆ. ಅವಳಿಗೆ ತಕ್ಷಣ ಗೊತ್ತಾಗಲಿಲ್ಲ. ಯಾರೋ ಓಡೋಗರನ್ನು ಕರೀತಾಳೆ, ಬಾ ಏನಂತೆ, ಏನು ವಿಷಯ ಅಂತ ಕೇಳ್ತಾಳೆ. ನಿಂಗೆ ಗೊತ್ತಿಲ್ವಾ, ನಾಳೆ ಬೆಳಗಾದ್ರೆ ನಮ್ಮ ರಾಮ ರಾಜನಾಗ್ತಾನೆ ಅಂತ ಹೇಳಿದರು. ಅವಳ ಹೊಟ್ಟೆಯಲ್ಲಿ ಕಾದ ಸೀಸ ಹಾಕಿದಾಗಾಯ್ತಂತೆ. ನೋಡಿದ್ರ, ಇಡೀ ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕದ ವಾರ್ತೆ ಕೇಳಿ ಸಂಕಟಪಟ್ಟ ಒಬ್ಬೇ ಒಬ್ಬ ವ್ಯಕ್ತಿ ಎಂದರೆ ಅವಳೊಬ್ಳೆ. ಅಷ್ಟು ಸಂಕಟಪಟ್ಲಂತೆ. ಓ, ಏನಾರ ಮಾಡಿ ನಿಲ್ಲಿಸ್ಬೇಕು. ಸರಸರಸರ ಒಳಗೆ ಹೋಗ್ತಾಳೆ ಕೈಕೇಯಿ, ಆರಾಮಾಗಿ ಮಲಗಿರ್ತಾಳೆ. ಮಲಗ ನಿದ್ರೆ ಮಲಗಿಲ್ಲ, ಮಹಾರಾಣಿ ತಾನೆ, ರಾಣಿ ಗುಂಪಿ ಸೇರಿದವಳು ಅವಳು. ಅದಕ್ಕೋಸ್ಕರ ಹೊರಗಿರ್ತಾಳೆ ಮಂಚದ ಮೇಲೆ, ಹೋಗ್ತಾಳೆ. ಏ ಕೈಕೇಯಿ, ಬುದ್ಧಿ ಇದೆ ನಿನಗೆ, ಹೇಳು 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 ಅಂತ ಹೇಳುತ್ತಾನೆ. ಇವಳು ಸಾಕು ತಾಯಿ, ದಾದಿ ಇವಳು. ಅದಕ್ಕೆ ಸರಿಗೆ ಅವಳ ಮೇಲೆ, ಹೇಳು ಬುದ್ಧಿ ಇದೆಯಾ ನಿನಗೆ ಅಂತ ಹೇಳಿದಾಗ ಅವಳು ಹೇಳೋದಿಲ್ಲ. ಏನು ಮಂತಾರೆ, ಏನಾಗಿದೆ ನಿನಗೆ, ನಿನ್ನ ಆರೋಗ್ಯ ಸರಿ ಇದೆ ತಾನೆ ಅಂತ ಕೇಳುತ್ತಾಳೆ. ಓ, ನಿಂಗೆ ಗೊತ್ತಿಲ್ಲ, ಜಗತ್ತು ಮುಳುಗೋಗ್ತಾ ಇದೆ ಅಂತ ಹೇಳ್ತಾಳೆ. ಜಗತ್ತು ಮುಳುಗೋಗ್ತಾ ಇದೆ, ಮುಳುಗೋ ತಾನು ಒಬ್ಳೆ, ಇಡೀ ಜಗತ್ತೆಲ್ಲ ಮುಳುಗೋಗ್ತಾ ಇದೆ ಅಂತ ಹೇಳಿದ್ರೆ ಕೈಕೆ ಏನು ಗಾಬರಿ ಆಗೋದಿಲ್ಲ. ಏನು ಮಾತಾಡ್ತೀನಿ ನೀನೀಗ, ದಶರಥ ರಾಜ್ಯ ಆಡುತ್ತಿದ್ದಾನೆ, ಈಗ ಯಾರು ಮುಳುಗ್ತಾರೆ ಇದರೊಳಗೆ, ಬುದ್ಧಿ ಸರಿ ಇದೆಯಾ ಅಂತ ಕೇಳಿಲ್ಲಂತೆ. ಎಷ್ಟು ವಿಶ್ವಾಸ ಇರ್ತದೆ ಕೈಕೆ, ಎಷ್ಟು ಒಳ್ಳೆಯವಳು ನೋಡಬೇಕು. ಅಯ್ಯೋ ಕೈಕೇಯಿ, ನಿನಗೆ ಅರ್ಥವಾಗೋದಿಲ್ಲ, ವಿಷಯ ಏನು ಗೊತ್ತಾ ಅಂತ ಕೇಳ್ತಾಳೆ. ಏನು ಹೇಳು, ನಾಳೆ ಬೆಳಗಾದ್ರೆ ರಾಮನಿಗೆ ಪಟ್ಟಾಭಿಷೇಕ ಬಂತೆ ಅಂತ ಹೇಳ್ತಾಳೆ. ತಕ್ಷಣ ಕೈಕೇಯಿ ಹೇಳ್ತಾಳೆ, ಜನ ತತ್ತಿಳ್ಕೊಂಡ್ಬಿಟ್ಟಿರ್ತಾರೆ, ಕೈಕೇಯಿ ಭಾರಿ ಸಂಕಟ ಆಯ್ತು ಅಂತೇಳಿ. ಕೈಕೇಯಿ ಹೇಳ್ತಾಳೆ, ಭಯ ಕೈ ಬಂತಾರೆ, ಎಷ್ಟು ಒಳ್ಳೆ ವಿಷಯ ಹೇಳಿದ್ದೆ ಅಂತ ಹೇಳ್ತಾಳೆ. ಎಂಥ ಸಂತೋಷದ ವಿಷಯ ಹೇಳಿದ್ದಿ, ನೀನು ಹೇಳ್ತಿರೋದು ನೋಡಿದ್ರೆ ಜಗತ್ತು ಹಾಳಾಗುತ್ತೆ ಅಂತೇಳಿ. ವಿಷಯ ನೋಡಿದರೆ ಅತ್ಯಂತ ಶ್ರೇಷ್ಠವಾದದ್ದು, ನಿನಗೆ ಬುದ್ಧಿ ಇಲ್ಲ, ಹೋಗ್ಲಿ ಬಿಡು, ನಾನು ತುಂಬ ಸಂತೋಷವಂತಾಗಿದೆ ಅಂಥೇಳಿ. ಕಿಂಚಿತ್ ಆಭರಣದವು, ಒಂದು ಆಭರಣ ತಗೊಂಡು ಕೊಟ್ಬಿಟ್ಟು ಪ್ರೆಸೆಂಟ್ ಮಾಡ್ತಾಳೆ. ಒಳ್ಳೆ ಸುದ್ದಿ ಹೇಳಿದ್ದಕ್ಕೆ ಚಿನ್ನದ ಆಭರಣ ಮತ್ತೆ ತಗೊಂಡು ಕೊಟ್ಬಿಟ್ಲಂತೆ. ಸಂತೋಷವಾದಾಗ ಕಾಣಿಕೆ ಕೊಡೋದಕ್ಕೊಂದು ದೃಷ್ಟಾಂತ ಇದೆ. ತಗೋ, ಏನ್ ನಿನ್ ಮನಸ್ಸಿಗೆ ದುಃಖ ಆಗಲಿ, ಹಾಳಾಗಿ ಹೋಗ್ಲಿ, ನನಗಂತೂ ಸಂತೋಷವಾಗಿದೆ ಅಂತ ಕೊಟ್ಟಾಗ ಅವಳು ನೋಡಿಲ್ಲಂತೆ, ಮಹಾಪಾಪಿಯವಳು ಆಭರಣ ತಗೊಂಡು ನೆಲಕ್ಕೆ ಎಸ್ಲಂತೆ ಜೋರಾಗಿ. ಅವಜ್ಞೆ ಮಾಡ್ತಾಳೆ, ಕೈಕೇಯಿ ನಿನ್ ಬುದ್ಧಿ ಇದೆಯಾ, ಯಾರು ಗೊತ್ತೇನು ರಾಜ ಆಗ್ತಿರೋದು, ನಾಳೆ ಬೆಳಿಗ್ಗೆ ಆಭರಣ ಕೊಟ್ಟು ಹೇಳ್ತಾ ಇದೀಯಲ್ಲ, ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗೋದಿಲ್ಲ, ರಾಮನಿಗೆ ಪಟ್ಟಾಭಿಷೇಕವಾಗುತ್ತೆ ಅಂತ ಹೇಳಿ ಕೆರಳಿಸ್ತಾಳೆ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿಯ ನೀನೀಗ, ಕಾಣಿಕೆ ಕೊಡ್ಲಿಕ್ಕೆ ಪಟ್ಟಾಭಿಷೇಕವಾಗ್ತದೆ ರಾಮನಿಗೆ ಅಂತ ಹೇಳಿದ ತಕ್ಷಣ ಅವಳು ಹೇಳ್ತಾಳೆ, ಏನು ಮೂರ್ಖಳು ಮಂಥರೇ ನೀನು, ರಾಮೇವಾ ಭರತೇ ವಾಹಂ ವಿಶೇಷಂ ನೋಪಲಕ್ಷಯೇ. ಕೈಕೇಯಿ ಮಾತು, ರಾಮ ಏನು ಭರತ ಏನು, ನನಗಿಬ್ರು ಒಂದೇ ಅಂತ ಹೇಳ್ತಾಳೆ. ಎಷ್ಟು ವಿವಾರದ ಸ್ತ್ರೀ ಕೈಕೇಯಿ, ಭಾರಿ ಒಳ್ಳೆಯವಳು, ಅನೇಕರಿಗೆ ಗೊತ್ತಿಲ್ಲ, ತುಂಬಾ ಒಳ್ಳೆಯ ಚೇತನ ಅವಳು. ರಾಮ ಏನು ಭರ, ಇಬ್ರು ನನ್ನ ಮಕ್ಕಳು ತಾನೆ, ಇದು ಶಾಸ್ತ್ರ ಇದು. ಅಣ್ಣ ತಮ್ಮದರು ಯಾರಿಗೆ ಮಕ್ಕಳಿದ್ರು, ಎಲ್ಲರಿಗೂ ಮಕ್ಕಳಿದ್ದಾಗ ಲೆಕ್ಕ, ಒಬ್ಬನಿಗಿದ್ರು ಸಾಕು. 70 ಜನದಲ್ಲಿ ಒಬ್ಬನಿಗಿದ್ರು, ಪರೀಕ್ಷಿದ್ರಾಗೆ ಒಬ್ಬನೇ ಪಾಂಡು ಸಂತತಿಗೆ ವಂಶ. ಯಾರಾತ ಇದು, ಕುರುಕುಲಕ್ಕೆ ಉತ್ತರಾಧಿಕಾರಿ ಆತ, ಒಂದು ಮನೆಗೆ ಉತ್ತರಾಧಿಕಾರಿ ಅಲ್ಲ, ಇಡೀ ವಂಶಕ್ಕೆ ಉತ್ತರಾಧಿಕಾರಿ ಆಗ್ತಾರೆ ಅಂತ. ರಾಮನಂತ ವ್ಯಕ್ತಿ ಇದ್ರೆ ನನ್ನ ಮಗ ಅಲ್ಲ, ಅಲ್ಲಿ ಇನ್ಯಾನ ಬೇರೆ ಅಂತ ಯಾಕೆ ನೋಡ್ತೀಯ ಅಂತ ಕೇಳಿಲ್ಲಂತೆ. ನೋಡಿದ್ರ, ಇಲ್ಲಿ ಕೈಗೆ ಎಷ್ಟು ಒಳ್ಳೆ ಒಳ್ಳೆ ಸಾಕ್ಷಿ ಬಂತು. ಮಂತರೆ ನೋಡ್ತಾಳೆ, ಅವಳಿಗೆ ತೋಚ್ತಾ ಇಲ್ಲ, ಅವಳು ಬೇಕಾಗಿರೋದು ಪಟ್ಟಾಭಿಷೇಕ ತಪ್ಪಿಸ್ಬೇಕೀಗ. ನೋಡಿದ್ರೆ ಕೈಕೆ ಎಲ್ಲ ಆಗಿರಷ್ಟು ಮಾತಾಡ್ತಿದ್ದಾಳೆ, ಏನ್ ಮಾಡ್ಬೇಕೀಗ, ಸ್ವಲ್ಪ ಜಿಟ್ಟ ಬರ್ತಾ ಇಲ್ಲ ಅವಳಿಗೆ. ಆ ಉಪಾಯ ಮಾಡ್ತಾ ಇದ್ದಾಳೆ, ನೋಡು ಕೈಕೇಯಿ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದ್ದಾಳೆ. ರಾಮ ರಾಜನಾಗ್ತಾನೆ, ಭಾರಿ ಸಂತೋಷವಾಗುತ್ತೆ ಅಂತ ಹೇಳ್ತೀಯಲ್ಲ, ಅದು ಸರಿ, ರಾಮನ ಬಗ್ಗೆ ನಾನೇನು ಹೇಳೋದಿಲ್ಲ, ರಾಮ ಒಳ್ಳೆಯವನೇ, ಇದು ಭಾರಿ ಇಂಟ್ರೆಸ್ಟಿಂಗ್ ಇದು. ಆದರೆ ಮಂಥರೆ ಕೂಡ ರಾಮನಲ್ಲಿ ದೋಷ ಹೇಳೋದಕ್ಕಾಗಲಿಲ್ಲ ಅವಳ ಕೈ. ಏ ನೋಡು ರಾಮ ಅವತ್ತು ಮಾಡಿದ್ದ, ರಾಮ ಅವತ್ತು ಹೀಗೆ ಮಾಡಿದ್ದ ಅಂತ ಹೇಳ್ಬೋದಲ್ಲ. ಒಂದು ರಾಮನ ಕಥೆಯಲ್ಲಿ ದೋಷ ಇರಲಿಲ್ಲ. ಬಹಳ ಮುಖ್ಯ ಇದು. ರಾಮನಲ್ಲಿ ದೋಷ ದೂರತ್ವ ಸಮರ್ಥರೆ ಅಂದ್ರೆ ಮಂಥರೆ ಶಾಸ್ತ್ರ ಮಂಥರಿಯೂ ಕೂಡ ರಾಮನಲ್ಲಿ ದೋಷ ಹೇಳಕ್ಕಾಗಲಿಲ್ಲ ಅಂದಮೇಲೆ ರಾಮ ಅನಂತ ದೋಷ ದೂರರಾದ ಸಾಕ್ಷಾತ್ ನಾರಾಯಣ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ಅನ್ಯ ಶಾಸ್ತ್ರೇಷು ಪರಮೋ ವಿಷ್ಣುರೀರಿತಃ. ಬೇರೆ ಶಾಸ್ತ್ರಗಳಲ್ಲೂ ಕೂಡ ವಿಷ್ಣು ಸರ್ವೋತ್ತಮತ್ವನೇ ಬಂದಿದೆ ನೋಡಿ ಅಂತ ಹೇಳ್ತಾರಲ್ಲ, ಮಂಥರಿಯ ಬಾಯಲ್ಲಿ ಬಂದ ಮಾತಿದು. ಅವಳು ಹೇಳ್ತಾಳೆ, ನೋಡು ಕೈಕೇಯಿ, ರಾಮನಲ್ಲಿ ಏನು ದೋಷ ಇಲ್ಲ, ರಾಮ ಭಾರಿ ಒಳ್ಳೆಯವನೇ, ಸಮಸ್ಯೆ ಅಲ್ಲಿಲ್ಲ. ನೀನು ಯಾರು ಗೊತ್ತಾ, ನೀನು ಮಹಾರಾಣಿಯೇನೂ ಅಲ್ಲ, ನೀನು ಕೈಕೇಯಿ, ಕೌಸಲ್ಯ ದೊಡ್ಡವಳಿದ್ದಾಳೆ, ಮಹಾರಾಣಿ ಅವಳಿದ್ದಾಳೆ ಗೊತ್ತಲ್ಲ. ಹೌದು ಗೊತ್ತು ಅಂತ ಹೇಳಿದ್ದಾಳೆ. ರಾಮ ಯಾರು ಗೊತ್ತೇನು, ಅವಳ ಮಗ. ಹೌದು, ರಾಜ ಯಾರಾಗ್ತಾನೆ, ರಾಮನಾಗ್ತಾನೆ. ಹೌದಲ್ಲ, ಹೌದು ಅದು ನಿಜನೇ. ಸೊ ಕೌಸಲ್ಯ ಏನಾಗ್ತಾಳೆ ಗೊತ್ತಾಗ, ಏನಾಗ್ತಾಳೆ, ರಾಜ ಮಾತೆ ಆಗ್ತಾಳೆ. ಕೌಸಲ್ಯಗೆ ಹೊಸ ಬಿರುದು ಬರೀ, ಈಗ ಮಹಾರಾಣಿ ಅವಳು, ಇನ್ನೊಂದು ಬಿರುದು ಬರುತ್ತವಳು, ರಾಜಮಾತೆ ಅಂತಾಗಿಬಿಡ್ತಾಳೆ. ಆಗಲಿ, ಏನಂತೆ, ನೀನೇನಾಗ್ತಿ ಗೊತ್ತಾ ಅಂತ ಹೇಳ್ತಾಳೆ. ನೀನು ಯಾರು, ನೀನೀಗ ನೀನು ಮಹಾರಾಣಿ ಅಲ್ಲ, ಕೌಸಲ್ಯ ಅನಂತರದವಳು ಅಂದಮೇಲೆ ನಿನಗೆ ಉನ್ನತ ಸ್ಥಾನ ಅಲ್ಲ. ಆಮೇಲೆ ರಾಮ ರಾಜನಾದ ಮೇಲೆ ಭರತ ಏನಾಗ್ತಾನೆ ಗೊತ್ತಾ, ಅವನು ರಾಜ ಅಂದನು ಭೃತ್ಯ, ರಾಮ ಈಶಾ ಇವನ ದಾಸ, ಭರತ ದಾಸನಾಗ್ತಾನೆ. ನೀನು ಯಾರ ತಾಯಿ, ಭರತನ ತಾಯಿ. ನಿನ್ನೇನಂತ ಕರೀತಾರೆ, ದಾಸ ಮಾತೆ ಆಗ್ತಿ ನೀನು. ಅವಳು ರಾಜ ಮಾತೆ ಆಗ್ತಾಳೆ, ನೀನು ದಾಸ ಮಾತೆ ಆಗ್ತಿ. ಇಬ್ಬರು ಒಬ್ಬ ದಸರತಾರೆ ಹೆಂಡತಿಯರೇ, ಆದ್ರೆ ಅವಳಿಗೆ ಸಿಗೋ ಸ್ಥಾನ ನಿನ್ನ ಸಿಗೋದಿಲ್ಲ, ಹುಷಾರು ಅಂತ ಹೇಳುತ್ತಾಳೆ. ಇದನ್ನ ಸವತಿ ಮಾತ್ಸರ್ಯ ಅಂತ ಕರೀತಾರೆ. ಸವತಿ ಮಾತ್ಸರ್ಯದ ಬೀಜವನ್ನ ಮಂಥರೆ ಬಿತ್ತುತ್ತಾಳೆ. ಈ ಹೆಂಗಸರು ಹೇಗೆ ಹಾಗಾಳಾಗ್ತಾರೆ ಎಂಬುದು ಗುರುತಿದು ಒಂದು. ಹೆಂಗಸರು ಹಾಗೆ ಮಾಡೋದು ಸವತಿ ಮಾಡ್ತಾರೆ, ಮನೆ ಎಲ್ಲರೂ ಚೆನ್ನಾಗಿರ್ತಾರೆ, ಇಬ್ಬರಿಗೆ ಮದುವೆ ಆಗುತ್ತೆ ಶುರು ಮರುದಿವಸ. ಇವತ್ತು ಸವತಿಯರು ಒಬ್ಬೇ ಗಂಡನಿಗೆ ಇಬ್ಬರು ಹೆಣ್ಣರು ಇರಬೇಕಾಗಿಲ್ಲ, ಅಣ್ಣ ತಮ್ಮಂದರಿಗೆ ಇಬ್ಬರು ಮದುವೆ ಆಯ್ತು ಅಂದಮೇಲೆ ಹೇಳಿದೆ ಎರಡು ಜಡೆ ಸೇರೋದಿಲ್ಲ ಅಂತಾರಲ್ಲ, ಹಾಗೆ ಅದು ಗಲಾಟೆ ಶುರುವಾಯ್ತು. ಬೇರೆ ಮನೆ ಆಗಲೇ ಬಿಡಬೇಕು, ಇವತ್ತು ತಂದೆ ತಾಯಿನೇ ಸೇರೋದಿಲ್ಲ, ಅಣ್ಣ ತಮ್ಮಂದ್ರೆ ಸೇರೋ ಚಾನ್ಸ್ ಒಂದು ಭಾರಿ ದೂರ ಅಂತ ಕಾಲ ಇದು. ಅಂದ್ರೆ ನಿಜವಾಗಲೂ ಕೂಡ ನಾನು ದೊಡ್ಡವಳು, ನಾನು ದೊಡ್ಡವಳು ಅಂತ ಬರುತ್ತಂತೆ. ಅದಕ್ಕೆ ಹೆಂಗಸನ್ನು ಹಾಳೆ ಮಾಡಬೇಕು ಅಂತಿದ್ರೆ ಸವತಿ ಮಾತ್ಸರ್ಯವನ್ನು ಬೀಜವನ್ನು ಬಿತ್ತುತ್ತಾ ಇದ್ದಾಳೆ. ಇದು ಮಂಥರಿಯ ತಂತ್ರ, ಇದು ತಂತ್ರ ಹೆಸರಿಗೆ ತಂತ್ರ ಅಲ್ಲ, ಅದು ಕುತಂತ್ರ. ಮನೆ ಹಾಳು ಮಾಡತಕ್ಕಂಥ ಪ್ರವೃತ್ತಿ, ಮನೆ ಒಡಕಳಲ್ಲವಳು, ಇದು ರಾಜ್ಯವನ್ನೇ ಹಾಳು ಮಾಡಿದಂಥ ಮಹಾಪಾಪಿ. ಅವಳು ಮಹಾಪಾಪಿ ಅನ್ನೋದಕ್ಕೆ ಏನು ಆಧಾರ ಅಂತ ಹೇಳ್ತಾರೆ, ಅವಳು ಅಂತಿಂಥವಳಲ್ಲ, ಅವಳು ಯಾರು ಗೊತ್ತಾ ಅಂತ ಹೇಳುತ್ತಾರೆ. ಪೂರ್ವಂ ಕ್ಷೀರಾಬ್ಧಿ ಜಾತ, ಅವಳು ಅಲಕ್ಷ್ಮಿ ಅಂತಕ್ಕಂಥ ಒಬ್ಬ ರಾಕ್ಷಸಿ. ಅವಳ ಸ್ಥಾನ ಏನು ಅಂದರೆ ಕಲಿಯ ಹೆಂಡತಿ, ಕಲಿ ಜೀವಾಧಮ. ವಾಯುದೇವರು ಜೀವೋತ್ತಮರು ಹೇಗೋ ಕಲಿ ಜೀವಾಧಮ, ಅವನ ಹೆಂಡತಿ ಇವಳು. ಮಹಾಲಕ್ಷ್ಮಿಗೆ ಆಪೋಸಿಟ್, ಎಕ್ಸಾಕ್ಟ್ಲಿ ಆಪೋಸಿಟ್ ಅಂದ್ರೆ ಸ್ತ್ರೀಯರಲ್ಲಿ ಸರ್ವೋತ್ತಮೆ ಅವಳು, ಸರ್ವಾಧಮಳು ಇವಳು. ಅದಕ್ಕೆ ಜ್ಯೇಷ್ಠಲಕ್ಷ್ಮಿ ಅಂತಾನೆ ಅವಳಿಗೆ ಹೆಸರು. ಪೂರ್ವಂ ಕ್ಷೀರಾಬ್ಧಿ ಜಾತ, ಕ್ಷೀರ ಸಮುದ್ರ ಮಥನ ಕಾಲ ಹುಟ್ಟಿದ ಜ್ಯೇಷ್ಠಲಕ್ಷ್ಮಿ ಅಂದ್ರೆ ಬಳೆ ಮೊದಲು ಹುಟ್ಟಿದ್ದು ಇವಳು, ಆಮೇಲೆ ಬಂದಿದ್ದು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ನಿತ್ಯರು ಆ ಸಮಯದೊಳಗಷ್ಟೇ. ಇದು ನಿಜ ವಿಶೇಷ. ಮಹಾಲಕ್ಷ್ಮಿ ವಿರುದ್ಧವಾದವಳು ಇವಳು, ಕಲಿಯ ಹೆಂಡತಿ. ಅವಳು ಒಂದ್ಸಲ ತಪಸ್ಸು ಮಾಡಿಬಿಟ್ಟು ಕಥವೈ ಪುನಃ ಅಪ್ಸರಸ್ತ್ವಂ ಪ್ರಯಾತ, ತಪಸ್ಸು ಮಾಡಿ ಅಪ್ಸರಿಯಾಗಿ ಹುಟ್ಟಿದ್ಲಂತೆ. ಭಾರಿ ಕುರೂಪಿಯವಳು, ದುಷ್ಟರೆಲ್ಲ ಸಾಮಾನ್ಯ ಕುರೂಪಿಗಳಾಗಿರ್ತಾರೆ, ಆದ್ರೆ ಕುರೂಪಿಗಳೆಲ್ಲ ದುಷ್ಟರಲ್ಲ, ಅದಿನ್ನು ಯೋಚನೆ ಮಾಡಬೇಕು ಮತ್ತೆ, ಅದು ಈ ತರ ತಿಳ್ಕೊಳ್ಬಾರದು. ಆ ತಕ್ಷಣ ಏನಾಯ್ತಂತೆ, ಅವಳು ಅಪ್ಸರಿಯಾಗಬೇಕು ಅಂತ ಒಳ್ಳೆ ಮೇಕಪ್ಪಿನ ಸೌಂದರ್ಯ ಬಂತು ಅವಳಿಗೆ, ಭಾರಿ ಖುಷಿಯಾಯ್ತು. ಆಮೇಲೆ ಬ್ರಹ್ಮದೇವರ ಕೂಡ ತಪಸ್ ಮಾಡ್ತಾಳೆ. ಮಹಾಭಾರತದಲ್ಲಿ ಹೇಳ್ತಾರೆ, ದುಂದುಭಿ ಅಂತ ಹೆಸರು ಅವಳಿಗೆ, ಅಪ್ಸರಿಯಾಗಿದ್ದ ಕಾಲಕ್ಕೆ ದುಂದುಭಿ ಅಂತ ಹೆಸರು. ಅವಳು ಬ್ರಹ್ಮದೇವನ ಗುರು ತಪಸ್ಸು ಮಾಡಿಬಿಟ್ಟಾಗ ಅವರು ಪ್ರತ್ಯಕ್ಷರಾದ್ರಂತೆ. ಏನು ವರಬೇಕು ಅಂತ ಕೇಳುತ್ತಾರೆ. ಇವಳು ಕೇಳುತ್ತಾಳೆ, ನನಗೆ ಸ್ವಗತಿ ಆಗಬೇಕು ಅಂತ ಹೇಳುತ್ತಾಳೆ. ಸ್ವಗತಿ ಆಗಬೇಕು ಎಲ್ಲೋ ಪುರಾಣದಲ್ಲಿ ಕೇಳಿರ್ತಾಳು ಅವಳು. ಸ್ವಗತಿ ಅಂದ್ರೆ ಮೋಕ್ಷ, ಮುಕ್ತಿರಿಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಇತಿ ಭಾಗವತೆ ಅಂತ ಉಲ್ಲೇಖ ಮಾಡುತ್ತಾರೆ. ನಮ್ಮ ಬೇರೆ ರೂಪ ಹೋಗಿ ಒರಿಜಿನಲ್ ರೂಪ ಬಂದ್ರೆ ಸ್ವಗತಿ ಅಂತ ಕರೀತಾರೆ. ಸ್ವಗತಿ ಮುಕ್ತಿ ಅಂತಾನೆ ಹೆಸರು. ಮುಕ್ತಿ ಅಂತ ಕರೀಲಿಲ್ಲ, ಸ್ವಗತಿ ಆಗಬೇಕು ಅಂತ ಕೇಳಿಲ್ಲ. ತಥಾ ಬ್ರಹ್ಮದೇವರು ತಥಾಸ್ತು, ಆಗಲಿ ಸ್ವಗತಿ ಆಗೇ ಆಗುತ್ತೆ, ಯಾಕೆ ಯೋಚನೆ ಮಾಡ್ತೀಯ, ಹಾಗೇ ಆಗುತ್ತೆ. ಆದರೆ ಒಂದು ಕೆಲಸ ಮಾಡಬೇಕು ನೀನು. ಏನು? ಭೂತ್ವಾ ದಾಸಿ ವಿಲುಂಪ ರಾಮಾಭಿಷೇಕಂ, ನೀನು ದಾಸಿಯಾಗಿ ಹುಟ್ಟಬೇಕು, ರಾಮದೇವರ ಪಟ್ಟಾಭಿಷೇಕ ವಿಘ್ನವನ್ನು ಮಾಡಬೇಕು. ಆಗ ನಿನಗೆ ಸತಗತಿ ತಥಃ ಪ್ರಾಪ್ಸ್ಯಸೆ ಕರ್ಮಣಾತ್ವಂ, ಆಗ ನಿನಗೆ ಸ್ವಗತಿ ಆಗತ್ತೆ ಅಂತ ಹೇಳಿಬಿಟ್ರು. ಅವಳೇಂದ್ರೆ ಮೋಕ್ಷ ಆಗತ್ತೆ ಅಂತ ತಿಳ್ಕೊಂಡ್ಬಿಟ್ಲು ಅವಳು. ಮೋಕ್ಷನೇ ಅಯೋಗ್ಯರಿ ಮೋಕ್ಷ ಅಂದ್ರೆ ತಮಸ್ಸು ಅಂತ ಅರ್ಥ. ಅವಳಿಗೆ ಅದು ಗೊತ್ತಿಲ್ಲ. ಇವತ್ತು ಕಾಳು ಯಾರೋ ಹಿಡಿದ್ರು ಜೈಲಲ್ಲಿ ಹಾಕಿರ್ತಾರೆ. ಬಿಡುಗಡೆ ಮಾಡ್ತಷ್ಟು ಏನಾಗ್ತಾನೆ ಅವನು, ಮೊದಲೇನಿರ್ತಾನೆ ಅದಾಗ್ತಾನೆ ಅಷ್ಟೇ, ಹೊರತು ಯಾವನೋ ಏನೋ ಆಗಿಬಿಡೋದಿಲ್ಲ. ಅಷ್ಟು ಪರೀಕ್ಷೆ ಮುಗಿದ್ಮೇಲೆ ಎಲ್ಲರ ಪರೀಕ್ಷೆ ಎಲ್ಲರೂ ಒಂದೇ ಆಗೋದಿಲ್ಲ. ಯಾವ ಪರೀಕ್ಷೆ ಇಂಜಿನಿಯರ್ ಪರೀಕ್ಷೆ ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಬರೋದು ಡಾಕ್ಟರ್ ಆಗ್ತಾನೆ ಅಷ್ಟೇ, ಹೊರತು ಎರಡೂ ಒಂದೇ ಆಗೋದಿಲ್ಲ. ಈಗ ಅವಳಿಗೆ ಬುದ್ಧಿ ಏನೋ ತಲೆಹಟ್ಟೆ ಮಾಡಕ್ಕೂ ಏನೋ ವರ ಕೇಳ್ಕೊಂಡ್ಬಿಟ್ಲು. ಅವ್ರು ಹೇಳಿದರು, ರಾಮಾಭಿಷೇಕವನ್ನು ನೀನು ವಿಘ್ನ ಮಾಡು, ನಿಲ್ಲಿಸು, ನಿನಗೆ ಸಗತಿಯಾಗತ್ತೆ. ತಕ್ಷಣ ಅವಳಿಗೆ ಖುಷಿನೋ ಖುಷಿ, ಅದಕ್ಕಾಗಿ ಹುಟ್ಟಿ ಬಂದ್ಲಂತೆ. ಈಗ ಮಂಥರಿಯಾಗಿ ಹುಟ್ಟಿ ಬಂದಿದ್ದಾಳೆ, ಮಂಥರಿಯಾಗಿ ಹುಟ್ಟಿ ಬಂದಿದ್ದಾಳೆ. ಅವಳು ತ್ರಿವಕ್ರೆ, ಅವಳು ಗೂನಿಯವಳು, ಗೂನಿ ಅವಳು ರೂಪನೇ ಅವಳು ಎಷ್ಟು ಕೆಟ್ಟವಳು ಅಂತ ಹೇಳ್ತಾ ಇತ್ತು. ಮಹಾಭಾರತದಲ್ಲೂ ಒಬ್ಬ ಗೂನಿ ಬರ್ತಾಳೆ, ಭಾಗವತ ಪುರಾಣದಲ್ಲೂ ಇಲ್ಲೂ ಒಬ್ಬಳು ಬರ್ತಾಳೆ, ತ್ರಿವಕ್ರೆ ಅಂತ ಅವಳಿಗೆ ಹೆಸರು. ಕೃಷ್ಣನ ಅನುಗ್ರಹಕ್ಕೆ ಪಾತ್ರಳಾಗಿ ಲೋಕಮಾನ್ಯರಾದವಳು. ಫಿಸಿಕಲಿ ಮಾತ್ರ ತ್ರಿವಕ್ರೆ ಅವಳು, ಹೊರಗೆ ತ್ರಿವಕ್ರೆ, ಒಳಗೆ ತ್ರಿವಕ್ರೆ ಅವಳು. ಮಂಥರೆ ಒಳಗೆ ತ್ರಿವಕ್ರೆ, ಮಾತು ಮನಸ್ಸು ಕೃತಿ ಎಲ್ಲ ಕೆಟ್ಟೋಗಿತ್ತು ಅವಳದು. ಅಂತ ತ್ರಿವಕ್ರೆ ಇವಳು ತುಂಬಾ ಸಾತ್ವಿಕಳು. ಇಬ್ಬರು ಅಪ್ಸರಿಯರೇ, ನಿಜವಾದ ಅಪ್ಸರಿ ಅವಳು, ಕೋಟ ಅಪ್ಸರಿ, ಇಷ್ಟೇ ವ್ಯತ್ಯಾಸ. ಅವಳು ಪಿಂಗಾರ ಅಂತಕ್ಕಂಥ ದೊಡ್ಡ ಅಪ್ಸರಿಯಾಗಿ ಅಲ್ಲಿ ಹುಟ್ಟಿ ಬಂದವಳು. ಆಮೇಲೆ ಹೀಗೆಲ್ಲ ಕಥೆ ಹೇಳುತ್ತಾರೆ. ಕೊನೆಗೆ ಈ ಹಠ ಹಿಡಿದು ಹುಟ್ಟಿ ಬಂದಿದ್ಲು. ವಾಲ್ಮೀಕಿ ಕೂಡದೆಲ್ಲ ಬರೆಯೋದಿಲ್ಲ, ಒಂದು ಮಾತು ಹೇಳುತ್ತಾರೆ. ಜ್ಞಾತಿ ದಾಸಿ ಯಥೋ ಜಾತ, ಅಷ್ಟೇ ಅವಳು ವಿಷಯ. ಎಲ್ಲೋ ಹುಟ್ಟಿದ್ದಾಳೆ, ಅವಳ ಕುಲಗೋತ್ರ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅವಳ ಹೆಸರು ಹೇಳೋದಕ್ಕೂ ಅರ್ಹತೆ ಇಲ್ಲ ಅವಳಿಗೆ. ವಾಲ್ಮೀಕಿಗಳು ಅವಳು ಅಷ್ಟು ನಿರಾಸಕ್ತಿಯಿಂದ ಕಾಣುತ್ತಾರೆ, ಭಾರಿ ದುಷ್ಟಳು. ಆ ವಿವರಗಳು ಬೇಕು ಅಂದ್ರೆ ಮಹಾಭಾರತದಲ್ಲಿ ರಾಮಾಯಣ ಬರ್ತದೆ, ಆ ರಾಮಾಯಣದಲ್ಲಿ ಈ ಕಥೆ ಬರುತ್ತೆ. ಬೇರೆ ಪುರಾಣಗಳ ಬಗ್ಗೆ ಎಲ್ಲ ಆಚಾರ ಒಟ್ಟಿಗೆ ಅವರು ಬರೆಯೋದು ಪೂರ್ಣ ಪ್ರಜ್ಞರಾದ್ದರಿಂದ ಅಲ್ಲೊಂಚು ತಗೊಂಡು ಬರೆಯೋದಿಲ್ಲ, ಸಮಗ್ರ ಚಿತ್ರವನ್ನು ಕೊಡ್ತಾರೆ. ಅಂತ ನಿಜವಾದ ರಾಮಾಯಣ ಇದು. ಅವಳು ಹೇಳ್ತಾಳೆ, ನೋಡು ಕವಿಸೆ ಕೈಕೇಯಿ ಹೀಗಾಗಿದೆ ಅಂತ ಹೇಳಿ ಸ್ವಲ್ಪ ಅವಳು ಬುದ್ಧಿ ಶುರುವಾಗಿ ಕೆಳಕ್ಕೆ ಶುರುವಾಗುತ್ತೆ. ಕುತಂತ್ರದಿಂದ ನಿಧಾನ ಬುದ್ಧಿ ಕೆಡತ್ತೆ. ಹೌದಲ್ಲ, ಹೀಗಾಗತ್ತಲ್ಲ, ಏನ್ ಮಾಡ್ಲಿಕ್ಕಾಗತ್ತೆ ಬಿಡು, ಮುಂದೆ ನೋಡೋಣ ಅಂತ ಹೇಳ್ತಾ. ಅದೆಲ್ಲ ಇಲ್ಲ ಕೈಕೇಯಿ, ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ತಪ್ಪಿಸ್ಬೇಕು. ಅದ್ ಹೇಗೆ ತಪ್ಪಿಸ್ಲಕ್ ಬರುತ್ತೆ ಅಂತ ಕೇಳಿದ್ರೆ, ಹೇಗೆ ತಪ್ಪಿಸ್ಲಕ್ ಬರುತ್ತೆ ಅದು ವಿಷಯ ನೂರ ಹೇಳಿದ್ನಲ್ಲ, ಎಷ್ಟೋ ದಿವಸ ಹೇಳಷ್ಟು ಮಾತುಕತೆಗಳು ಉಂಟು, ಅದೆಲ್ಲ ಬೇಡ, ಸಾರಾಂಶ ಹೇಳುತ್ತಾನೆ ಅಷ್ಟೇನೆ. ನಿನಗೆ ಎರಡು ವರ ಇದೆಯಲ್ಲ, ದಶರಥ ರಾಜ ಎರಡು ವರ ಕೊಟ್ಟಿದ್ದಂತೆ ಕೈಕೇಯಿ. ಹಿಂದೊಮ್ಮೆ ಅವಳು ಯುದ್ಧಕ್ಕೆ ಅಂತ ದಶರಥ ರಾಜ ಹೊರಟಿದ್ದ, ಮಹಾವೀರ ಅವನು. ಅದಕ್ಕೆ ಸಾರಥಿಯಾಗಿ ಕೈಕೇಯಿನೇ ಕೂತಿದ್ಲು, ಹೆಂಡತಿನೇ ಸಾರಥಿ, ಎಷ್ಟು ಎಕ್ಸ್ಪರ್ಟ್ ಆಗಿದ್ದು ರಾಜಕುಮಾರಿಯಾಗಿ ನೋಡ್ಬೇಕು ಅವಳನ್ನ. ಯುದ್ಧರಂಗದಲ್ಲಿ ಕಾರು ಓಡಿಸೋಷ್ಟೊತ್ತಿಗಿರೋದಕ್ಕೆ ಹೇಗಿರ್ಬೇಕು ರಥನ? ದಶರಥನಿಗೆ ರಥ ಓಡಿಸ್ಬೇಕು ಅಂದ್ರೆ ಸಾಮಾನ್ಯ ಅಲ್ಲ. ಮತ್ತೆ ದಶರಥ ಅಂದ್ರೆ ಹತ್ತು ದಿಕ್ಕಿಗೂ ಯುದ್ಧ ತಿರುಗುದ್ಧ ಮಾಡಿದ್ರು, ಒಟ್ಟಿಗೆ ಅಂತ ಸಾಮರ್ಥ್ಯ ಇತ್ತಂತೆ. ಅಂಥವ್ ರಥ ಓಡಿಸೋಳು ಇವಳು. ಒಂದ್ಸರ್ತಿ ಯುದ್ಧ ಮಾಡಬೇಕಾದ್ರೆ ಶಂಬರಾಸನ ಜೊತೆ ಯುದ್ಧ ನಡೆದಿತ್ತಂತೆ. ಅವನು ಮಾಯಾವಿ, ಅವನು ಮಾಯೆಯಿಂದ ಅವನು ಹೊಡೆದು ಬಿಡ್ತಾನೆ, ಎಚ್ಚರ ತಪ್ಪಿ ಬಿದ್ದಿಡ್ತಾನೆ ದಶರಥ ರಾಜ, ಎಚ್ಚರ ತಪ್ಪಿ ರಥಲ್ಲಿ ಬಿಡ್ತಾನೆ. ಆ ಸಮಯಕ್ಕೆ ಕೈಕೆ ಏನ್ ಮಾಡ್ತಾಳೆ, ರಾಕ್ಷಸರೆಲ್ಲ ಒಂದು ಎತ್ಕೊಂಡು ಹೋಗ್ಬೇಕು ಅವನನ್ನ ಅಂತ ನುಗ್ಗಿದಾಗ ರಥವನ್ನ ಜೋರಾಗಿ ಓಡಿಸ್ತಾಳು. ಎಲ್ಲಿವರೆಗೂ ಅಂದ್ರೆ ಅವನಿಗೆ ಎಚ್ಚರ ಬರೋವರೆಗೂ ಸಿಗಬಾರ ಶತ್ರುಗಳಿಗೆ, ಆ ರೀತಿ ಓಡಿಸ್ತಾಳೆ. ಎಂತ ನಿಪುಣ ಆಗಿದ್ಲು ರಥ ಓಡಿಸೋದ್ರೊಳಗೆ, ಬಹಳ ನಿಪುಣೆ ಅವಳು. ಸುಭದ್ರೆ ರಥ ಓಡಿಸಿದ ಕಥೆ ಭಾಗವತ್ ಪುರಾಣದಲ್ಲಿ ಬರ್ತದೆ. ಅರ್ಜುನನ ಹೆಂಡತಿ ಸುಭದ್ರೆ ರಥ ಓಡಿಸ್ತಾಳೆ, ದಶರಥನ ಹೆಂಡತಿ ಕೈಕೇಯಿ ರಥ ಓಡಿಸ್ತಾಳೆ. ಇಲ್ಲಿ ಹಾಗೆ ಎಚ್ಚರ ಆಯ್ತು ಅವರಿಗೆ, ಕೇಳುತ್ತೆ ನೋಡ್ತಾನೆ ಕೈಕೇಯಿ ಎಲ್ಲಿದ್ದೇವೆ, ಯೋಚನೆ ಮಾಡಿಬಿಡಿ, ಸುರಕ್ಷಿತವಾಗಿದ್ದೇವೆ, ರಥ ಓಡಿಸ್ಕೊಂಡು ಬಂದಿದ್ದೇನೆ ನಾನೀಗ, ಇನ್ನು ಯುದ್ಧ ಮಾಡಬಹುದು ಅಂತ ಹೇಳಿ ತಕ್ಷಣ ಮುಂದೆ ಯುದ್ಧ ಮಾಡ್ತಾನೆ ಗೆದ್ದು ಬಿಡ್ತಾನೆ ದಶರಥರಾಜ. ಆಮೇಲೆ ಭಾರಿ ಖುಷಿ ಆಗುತ್ತೆ ಕೈಕೇಯಿ, ಎಷ್ಟು ಒಳ್ಳೆಯವಳು ನೀನು, ಎಷ್ಟು ಸಮರ್ಥಳು, ನೀನೇನಾದ್ರೂ ಬುದ್ಧಿ ಉಪಯೋಗಿಸ್ತೇ ಹೋಗಿದ್ದಿದ್ರೆ ನನ್ನ ಶತ್ರುಗಳು ಸೆರೆ ಹಿಡಿದ್ಬಿಟ್ರೆ ಏನ್ ಗತಿ ಆಗ್ತಿತ್ತು, ನಿನ್ನ ಕೌಶಲದಿಂದ ನನ್ನನ್ನ ಇವತ್ತು ಜೀವನ ಉಳಿಸಿದ್ದಿ, ಮರ್ಯಾದೆ ಉಳಿಸಿದ್ದಿ ನೀನು, ಭಾರಿ ಖುಷಿಯಾಗಿದೆ, ಎರಡು ವರ ಕೊಡ್ತೇನೆ ಕೇಳ್ಕೊ ಅಂತ ಹೇಳ್ತಾನೆ. ಎರಡು ವರ ಕೊಡ್ತೇನೆ ಕೇಳ್ಕೊ ಕೈಕೆ, ಎಷ್ಟು ಒಳ್ಳೆಯವಳು ಯೋಚನೆ ಮಾಡಿ. ಅವು ಎರಡು ವರ ಅಂದ್ರೆ ತಕ್ಷಣ ನಮಗೆ ಯಾರು ವರ ಕೇಳ್ಕೊಳ್ಳಿ ಅಂತ ಕೇಳೇ ಇಲ್ಲ, ವರ ಕೇಳೋದು ಬಿಟ್ಟಿಲ್ಲ. ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ, ಅವ್ರ ಆಯ್ರು ಎಂದೂ ಕೇಳಿಲ್ಲ ನಮ್ಮನ್ನು, ದಯವಿಟ್ಟು ಕೇಳ ಮಾರಾಯ ಅಂತ ಯಾರನ್ನು ಕೇಳೇ ಇಲ್ಲ. ನಮ್ಮ ಕಡೆ ಕಣ್ಣೆತ್ತಿ ನೋಡಿ ದಾಖಲೆ ಕೂಡ ಇಲ್ಲ, ವರ ಕೇಳೋದು ಬಿಟ್ಟಿಲ್ಲ. ದಶರಥ ವರ ಕೇಳಲಿಕ್ಕೆ ಅಂತ ಬಂದ್ರೆ ಅವ್ರು ಹೇಳ್ತಾಳೆ ನಾನು ವರ ಬೇಕಾಗಿಲ್ಲ ಅಂತ ಹೇಳಿಲ್ಲ. ಎಷ್ಟು ಚೆನ್ನಾಗಿ ಬದುಕಿದ್ದು ಕೈಕೇಯಿ, ಆಸೆನೇ ಇಲ್ಲ ಅವಳಿಗೆ, ಗಂಡ ಅಷ್ಟು ನೋಡ್ಕೊಂಡಿದ್ದ ಕೂಡ. ಆಗ ಇಲ್ಲ ತಗೋಬೇಕು ಅಂತ ಹೇಳ್ತಾನೆ, ಹಾಗಿದ್ರೆ ಹಾಗಿರ್ಲಿ ಬೇಕಾದ ಕೇಳ್ತೇನೆ ಅಂತ ಹೇಳ್ಬಿಡ್ತಾರೆ. ಅವಳಿಗೆ ಕೇಳಬೇಕು ಅಂತ ಉದ್ದೇಶ ಇಲ್ಲ, ತೀರ ಒತ್ತಾಯ ಮಾಡ್ತಾಳಲ್ಲ, ಇನ್ನೊಂದು ಬಂದ ಬರ್ತೀವಿ ಅಂದ್ರೆ ಹೇಗೋ ಹಾಗೆ ಅಷ್ಟೇ, ಇನ್ನು ಬರೋ ಉದ್ದೇಶ ಏನಿಲ್ಲ, ಆಗ ಅವಾರ್ಡ್ ಮಾಡೋದಷ್ಟೇ. ಕೈಕೆ ಈಗ ವಿಚಾರ ನೆನಪೇ ಇರಲಿಲ್ಲ, ಯಾವುದೋ ಪ್ರಸಂಗ ಬಂದ ಮಂಥರೇ ಹೇಳಿದ್ದಂತೆ ಅವಳು ಬರೆದಿಟ್ಕೊಂಡ್ಬಿಟ್ಟಿದ್ದಾಳೆ, ಇವಳು ಮರೆತು ಕೂಡ ಅವಳು ಬಿಟ್ಟಿಲ್ಲ. ಕೈಕೆ ನಿನ್ ಗಂಡ ಬರ ಎರಡು ವರ ಕೊಟ್ಟಿದ್ದಾನಲ್ಲ, ಇವತ್ತು ಕೇಳಕೋ ಅಂತ ಹೇಳಿದ್ದಾಳೆ. ಕೈಕೆಗೆ ಆಶ್ಚರ್ಯವಾಯ್ತು ಅಂತ ನೋಡಿದ್ರೆ, ನಿಜವಾಗ್ಲು ಕೆಟ್ಟವಳಾಗಿದ್ರೆ ಅದನ್ನ ದುರ್ಲಾಭ ತಗೊಳ್ಳ ಕಾಯ್ತಾ ಇದ್ಲು, ಹಾಗೆ ಮಾಡಿಲ್ಲ, ಒಳ್ಳೆ ರೀತಿ ನೋಡಿದ. ಅಯ್ಯೋ ಕೈಕೆ ಮಂಥರೆ, ಏನು ಬುದ್ಧಿ ನಿನ್ನ ಬುದ್ಧಿ, ಭಾರಿ ಆಶ್ಚರ್ಯ, ಎಂದೋ ನಡೆದ ಘಟನೆ ನನಗೆ ಬರ್ತವೆ ನೆನಪಿಟ್ಕೊಂಡಿದ್ದೀಯಲ್ಲ, ಭಾರಿ ಬುದ್ಧಿವಂತ ಇದ್ದಿ ನೀನಂತ ಹೊಗಳಿಲ್ಲಂತೆ. ಹಾಗೆ ಹೇಳ್ತಾಳೆ ಕೈಕೇಯಿ, ನನ್ನ ಹೊಗಳ್ತಾ ಕಾಲಹರಣ ಮಾಡಬೇಡ ನಿನೀಗ. ಗತೋದಕ್ಕೆ ಸೇತು ಬಂಧ ನಹಿ ಕಲ್ಯಾಣಿ ವಿಧೀಯತೆ, ಒಂದು ಕೋರ್ಟ್ ಮಾಡ್ತಾಳೆ ಶಾಸ್ತ್ರ ನ್ಯಾಯನವಳು. ಗತೋದಕ್ಕೆ ಸೇತು ಬಂಧ ನ ಕಲ್ಯಾಣಿ ವಿಧೀಯತೆ, ಈ ಅಣೆಕಟ್ಟಿನ ಬಾಗಿಲು ಯಾವಾಗ ಹಾಕಬೇಕು ಗೊತ್ತಾ, ನೀರಿದ್ದಾಗ ಹಾಕಬೇಕು, ನೀರು ಹರಿದ ಮೇಲೆ ಹಾಕಿದ್ರೆ ಏನು ಉಪಯೋಗ ಅಂತ ಹೇಳ್ತಾಳೆ. ನೀರು ಹರಿದ ಬಾಗಿಲು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ, ಈ ಪಟ್ಟಾಭಿಷೇಕ ಆದ್ಮೇಲೆ ಏನು ಮಾಡಕ್ ಬರೋದಿಲ್ಲ, ಬೇಗ ನಿಲ್ಲಿಸು ಅಂತ ಹೇಳ್ತಾಳೆ. ಅಂದ್ರೆ ಒಂದೇ ಗುರಿ ಅವಳಿಗೀಗ, ಅದಕ್ಕೆ ಬ್ರಹ್ಮದೇವರ ಮಾತು ಇದೆಯಲ್ಲ, ಆ ವರ ದುರ್ಬಳಕೆ ಮಾಡ್ಕೋಬೇಕಲ್ಲ, ಅದಕ್ಕಾಗಿ ಅವಳ ಗುರಿ ಬೇಗ ರಾಮದೇವರು ಕಳಿಸ್ಲೇಬೇಕು ವನವಾಸಕ್ಕೆ. ಎಷ್ಟು ಹಠ ಅವಳಿಗೆ, ತಕ್ಷಣ ವರ ಕೇಳು ಅಂತ ಹೇಳಿದ ತಕ್ಷಣ ಆಯ್ತು ಅಂತ ಹೇಳ್ತಾಳೆ. ಹ್ಯಾಕ್ ಕೇಳಬೇಕು ಏನು ಗೊತ್ತಿಲ್ಲ, ಕೈಕೈ ಪಾಪ ಎಲ್ಲ ಟ್ರೈನ್ ಮಾಡ್ತಾಳೆ, ಹೋಗ್ತಾಳೆ ಏನಪ್ಪ ಮಾಡ್ತಾಳೆ ಇವಳು, ನೋಡು ನೀನ್ ಕ್ರೋಧಾಗಾರಕ್ಕೆ ಹೋಗು, ಬಾಯಿ ಸಿಟ್ಟು ಮಾಡ್ಕೊಂಡಿರು, ದಸರತ ಬರ್ತಾನೆ, ಏನ್ ಮಾಡಿದ್ರು ಮಾತಾಡಬೇಡ, ಬೇಕಾದ ಮಾತು ಕೇಳ್ತಾನೆ, ಕೊನೆಗೆ ಒಳ್ಳೆ ವರ ಕೇಳು ಕೊಟ್ಟು ಬಿಡ್ತಾನೆ, ಆಯ್ತು ಅಂತ ಹೇಳಿ ಅವಳು ಹೋಗ್ತಾಳೆ. ಪಾಪ ಅದ್ ಕ್ರೋಧಾಗಾರ ಅಂತ ಹೆಸರು, ರಾಜಮನೆತನದಲ್ಲಿ ವಿಶೇಷ ವ್ಯವಸ್ಥೆ ಅದು. ಯಾರು ಎಲ್ಲಿದ್ದಾರೆ ಅಂತ ನೋಡಿದ ತಕ್ಷಣ ಅವ್ರ ಮೂಡ್ ಹೇಗಿರುತ್ತೆ ಅರ್ಥ ಆಗಬೇಕು. ಅವ್ರಿಗೆ ಸಿಟ್ಟು ಮಾಡ್ಕೊಂಡಿದೆ ಅಂತ ಹೇಳಬೇಕಾಗಿಲ್ಲ, ಕ್ರೋಧಾಗಾರದ ಮನಸ್ಸು ಕೆಟ್ಟ ಹೋಗಿದೆ, ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಒಂದು ಕ್ಲಬ್ಗೆ ಹೋಗಿದ್ದಾರೆ ಅಂದ್ರೆ ನಾರ್ಮಲ್ ಇಲ್ಲ ಅಂತ ಅರ್ಥ, ದೇವಸ್ಥಾನಕ್ಕೆ ಹೋಗಿದ್ದಾರೆ ಬೇರೆ, ಯಾತ್ರೆಗೆ ಹೋಗಿದ್ದಾರೆ ಬೇರೆ, ಅವ್ರ ಮೂಡ್ ಅರ್ಥ ಆಗ್ತದೆ. ಒಂದು ಕ್ರೋಧಾಗಾರ ಅಂತಾನೆ ಕರೆ, ಅಲ್ಲಿ ಹೋಗಿಬಿಟ್ಲಂತೆ, ತಲೆಯೆಲ್ಲ ಕುಂದು ಬಿಚ್ಕೊಂಡ್ಬಿಡ್ತಾಳೆ. ಇವಳೆ ಮೇಕಪ್ ಮಾಡಿದವಳು ಇವಳೆ ಎಲ್ಲದನ್ನು ಕೊಯ್ತಾರೆ, ಭಾರಿ ದುಷ್ಟಳು ಇವಳು. ಇವಳಿಂದ ರಾಮನ ವನವಾಸಕ್ಕೆ ವಿಶ್ವ ಪ್ರಯತ್ನ ಮಾಡ್ತಕ್ಕಂಥ ಮಹಾಪಾಪಿ ಇವಳು. ತಕ್ಷಣ ಆ ಹೊತ್ತಿಗೆ ದಶರಥ ರಾಜ ಬರ್ತಾ ಇದ್ದಾನೆ ರಾತ್ರಿಗೆ, ಅವಳನ್ನು ನೋಡಬೇಕು. ಕೈಕೇಯಿ ಮೇಲೆ ಏನಾದರೂ ಅವಳು ಅವ್ರೇನ್ ಜನ ಹೇಳ್ತಾರೆ ಗೊತ್ತೇನು, ಕೈಕೇಯಿ ರಾಜನಿಗೆ ಯಾತಕ್ಕೆ ಹೇಳಿ ಕಳಿಸ್ತಿಲ್ಲ ಅಂದ್ರೆ ಭರತನಿಗೂ ಹೇಳಿ ಕಳಿಸ್ತಿಲ್ಲ, ಯಾತಕ್ಕೆ ಅಂದ್ರೆ ಅವ್ರು ಬಂದ್ರೆ ತೊಂದರೆ ಆದ್ರೆ ಕಷ್ಟ ಅಂತ ಸಂಶಯ ಇತ್ತಂದ ದಶರಥ ರಾಜನಿಗೆ. ಹಾಗಿದ್ರೆ ಕೈಕೇಯಿ ಹತ್ರ ಯಾಕೆ ಬರ್ತಿದ್ದೆ ಅವತ್ತಿನ ರಾತ್ರಿ, ಅವ ತೊಂದರೆ ಸವಾಟ್ ಮಾಡಿದ್ರೆ ಮುಗಿದು ಹೋಗ್ತಿತ್ತು. ನಿಜವಾಗಲೂ ಏನೇ ನಡೀಬೇಕಾದ್ರೆ ಇವಳು ಏನ್ ತಿಳ್ಕೊಂಡಿದ್ದಾರೆ, ಕೈಕೇಯಿ ಮದುವೆ ಆಗಬೇಕಾದ್ರೆ ಮಾತು ಕೊಟ್ಟಿದ್ದಂತೆ, ನಿನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಹೇಳಿ. ಆ ಮಾತಿನ ಪ್ರಸಂಗ ಇದ್ರೆ ಕೈಕೇಯಿ ಕೇಳಬಹುದು, ಕೈಕೇಯಿಯ ಮಾತನ್ನು ಕೇಳೋದಿಲ್ಲ, ಅದರಿಂದ ಸುಳ್ಳು ಕಥೆ ಇರುವಂತೆ. ಸುಮ್ಮನೆ ಏನೋ ಹೇಳಿದ್ರೆ ಗಂಭೀರ ತಗೊಳ್ಳು ಇಲ್ಲ, ಆಕೆ ನಿಜವಾಗ ನಡೆದಿದ್ದಿಷ್ಟೇ, ಕೈಕೇಯಿ ಮೇಲೆ ಸಂದೇಹನೂ ಆತನಿಗಿಲ್ಲ. ಪಾಪ ಒಳ್ಳೆ ಸುದ್ದಿ ಅಂತ ಹೇಳಕ್ಕೆ ಬರ್ತಾನೆ ಪಾಪ, ಕೈಕೇಯಿ ಭಾರಿ ಸಂತೋಷ ಪಡ್ತಾಳೆ ಅಂತ ಹೇಳಕ್ಕೆ ಬಂದಂತೆ. ಅಷ್ಟೊತ್ತಿಗೆ ಏನಾಗಿದೆ, ಕೈಕೇಯಿ ಕ್ರೋಧಾಗಾರದಲ್ಲಿದ್ದಾಳೆ, ಅದೇನೋ ಬೇಜಾರಾಗಿರೋ ತಗೊಂಡು ಹೋಗ್ತಾನೆ ಪಾಪ. ಕೈಕೇಯಿ ನೋಡ್ತಾಳೆ ಭಾರಿ ವಿಕಾರ, ಅದಕ್ಕೆ ಹೇಳಿದ್ ನೋಡಿ, ಒಳ್ಳೆ ಮನಸ್ಸಿಗೆ ಸೌಂದರ್ಯ ಕೊಡೋ ಶಕ್ತಿ ಇರೋ ಹಾಗೆ ಕೆಟ್ಟ ಮನಸ್ಸಿಗಿಲ್ಲ, ಅಸಹ್ಯವಾಗಿ ಕಾಣ್ತಾ ಇರ್ತಾಳ ಆಗ್ಲೇನೆ. ಏನು ಕೈಕೇಯಿ ಯಾಕೆ ಹೀಗಿದ್ದೆ, ಏನಾಯ್ತು ನಿನಗೆ ಅಂತ ಕೇಳ್ತಾರೆ. ಯಾರು ಏನ್ ಮಾಡಿದ್ರೆ ನಿನಗೆ ಹೇಳಿ, ಇವತ್ತಿನ ದಿವಸ ತುಂಬಾ ನೋವಾಗಿದೆ ಅಂತ ಹೇಳ್ತಾಳೆ. ಆ ದಶರಥ ಹೇಳ್ತಾನೆ, ಕೈಕೇಯಿ ನಿನಗೆ ಯಾರು ನೋವು ಮಾಡಿದ್ದಾರೆ ಹೇಳು, ಅವ್ರು ಎಂಥ ಶಿಕ್ಷೆ ಬೇಕಾದ್ರೂ ಕೊಡ್ತೇನೆ, ಅವ್ರನ್ನ ಬೇಕಾದ್ರೂ ಕೊಂದು ಹಾಕಿ ಬಿಡ್ತೇನೆ ಹೇಳು, ನಿನ್ನ ಮನಸ್ಸಿಗೆ ಸಮಾಧಾನ ಆಗ ಮಾಡ್ತೇನೆ ಅಂತ ಹೇಳಿದಾಗ ಅವ್ರು ಹೇಳ್ತಾಳೆ, ಇಲ್ಲ ನನಗೊಂದು ಕೆಲಸ ಆಗಬೇಕಾಗಿದೆ ಮಾಡಬೇಕು ಅಂತ ಹೇಳ್ತಾಳೆ. ಬೇಕಾದ್ದು ಹೇಳು ಮಾಡ್ತೇನೆ ಅಂತ ಹೇಳಿ, ಬೇಕಾದ್ದು ಕೇಳು ಕೊಡ್ತೇನೆ ರಾಜ, ಅವತ್ತು ಎರಡು ವಾರ ಕೊಟ್ಟಿದ್ದೀಯಲ್ಲ, ಆ ಎರಡೋರು ಇವತ್ತು ಬೇಕು ಕೇಳ್ತೇನೆ ಅಂತ ದಶರಥ ಹೇಳ್ತಾನೆ. ಆ ಎರಡೆಯಾಗಿ ಏನ್ ಮಾಡ್ತೀಯ, ಹೊತ್ತ ಬೇಕಾದ್ರೆ ಕೊಡ್ತೇನೆ ಕೇಳು ಅಂತ ಹೇಳಿದ್ದಾರೆ. ಒಳ್ಳೆ ಮೂಡಲ್ಲಿದ್ದಾನೆ, ಯುದ್ಧ ಗೆದ್ದಕ್ಕಿಂತ ಒಳ್ಳೆ ಮೂಡ ಆಗ್ತಂದೆ ಇವತ್ತು, ರಾಜ್ಯಾಭಿಷೇಕ ಮಾಡಿ ರಾಮನಿಗೆ ಅಭಿಷೇಕ ಮಾಡಕ್ ಕೊಟ್ಟಿದ್ದಾನೆ ಪಾಪ, ಎಷ್ಟು ವರ ಬೇಕಾದ್ರೆ ಕೊಡ್ತೀರಿ, ಅದಕ್ಕೆ ಘೋಷಣೆ ಮಾಡ್ತೀಯ, ಹಿಂದಿನಿಂದ ಬಿಟ್ಬಿಡು, ಕೇಳು ಧೈರ್ಯವಾಗಿ ಕೇಳು ಅಂತ ಹೇಳುತ್ತಾನೆ. ಇನ್ನು ಇಲ್ಲ ಅಂತ ಹೇಳಬಾರದು ಆಮೇಲೆ, ನಾನು ಹೇಳೋದಿಲ್ಲ ಕೇಳು ಅಂತ ಹೇಳುತ್ತಾನೆ. ತಕ್ಷಣ ಕೇಳುತ್ತಾಳೆ, ಅವಳು ಹೇಳಿರ್ತಾಳೆ, ಒಂದು ವರದಿಂದ ರಾಮನಿಗೆ 14 ವರ್ಷಗಳ ಕಾಲ ದಂಡಕಾರಣ್ಯಾದಿ ಪ್ರಾಂತಗಳಲ್ಲಿ ವನವಾಸ, ಇನ್ನೊಂದು ವರದಿಂದ ರಾಮನ ಪಟ್ಟಾಭಿಷೇಕಕ್ಕೆ ಏನೆಲ್ಲ ಸಂಭ್ರಮ ಸಿದ್ಧತೆ ನಡೆದಿದೆ, ಅಷ್ಟೆಲ್ಲ ಸಂಭ್ರಮ ಸಿದ್ಧತೆಗಳ ಮಧ್ಯೆ ಪಟ್ಟಾಭಿಷೇಕ ಭರತನಿಗಾಗಬೇಕು, ಎರಡು ಅವಳು ಹೇಳ್ಕೊಟ್ಟಿದ್ದೆ ಈ ಮಾತನ್ನ. ಮತ್ತೆ ಇಲ್ಲಿ ಸ್ವಾರಸ್ಯ ಏನು ಗೊತ್ತೇನು, ಅವಳಿಗೆ ಬಂಥರಿಗೆ ಬೇಕಾಗಿದ್ದು ನೋಡೋರಿಗೆ ಏನ್ ತಿಳ್ಕೊಳತ್ತೆ ಗೊತ್ತೇನು, ಅನೇಕರು ಬಂಥರಿಯ ಪಾತ್ರವನ್ನು ಬೇರೆ ಮಾಡಿಬಿಟ್ಟಿದ್ದಾರೆ. ಅವಳಿಗೆ ರಾಮನ ಮೇಲೆ ಸಿಟ್ಟಿರಲಿಲ್ಲ, ಭರತನ ಮೇಲೆ ಭಾರಿ ಪ್ರೀತಿ ಇತ್ತು ಅಷ್ಟೇ, ಭರತನ ಮೇಲೆ ಪ್ರೀತಿ ಇತ್ತು, ಅದಕ್ಕೆ ರಾಮನ ಕಾಡಿ ಕಳಿಸಿದ್ಲು ಅಂತೇಳಿ. ಅದಲ್ಲ, ಅದು ಅವಳ ಉದ್ದೇಶ ಇದ್ದಿದ್ದು ರಾಮನ ಕಾಡಿ ಕಳಿಸೋದು ಅಷ್ಟೇ. ಅಷ್ಟೇ ಹೇಳಿದರೆ ಕೆಲಸ ನಡೆಯೋದಿಲ್ಲ, ಯಾತಕ್ಕೆ ಯಾತಕ್ಕೆ ಕಳಿಸ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಹೇಳುತ್ತಾಳೆ, ಭರತನಿಗೆ ಪಟ್ಟಾಭಿಷೇಕ ನಿನಗೆ ಲಾಭ ಆಗತ್ತೆ ಅಷ್ಟೇ, ಇದು ಮಂಥರಿಗೆ ಇದು ಬೇಕಿಲ್ಲ, ಕೆಲ ಹೇಳ್ತಾರೆ ನಿನಗೊಂದಿಷ್ಟು ಕೊಡ್ತೇವೆ ಅಂತ ಯಾಕೆ ಹೇಳ್ತಾರೆ, ಇಲ್ಲ ಕೆಲಸನೇ ಮಾಡೋದಿಲ್ಲ ಆಮೇಲೆ ಅವನು. ಕೆಲಸ ಮಾಡಿಸೋ ಉದ್ದೇಶಕ್ಕೋಸ್ಕರ ಹೇಳಿ, ಭರತ ನಿನ್ನ ಮಗ, ನಿನ್ನ ರಾಜ್ಯ ಸಿಗಲಿ ಅಷ್ಟೇ ಹೊರತು ಪ್ರೀತಿಯನ್ನು ಅವಳಿಗೆ ಇರಲಿಲ್ಲ. ಮಂಥರಿ ಕೈಕೇಯಿ ಮೋಸ ಹೋಗಿದ್ಲು ಪಾಪ, ಕೇಳಿಲ್ಲಂತೆ ಬದರ್ತಾರೆ. ಅದಕ್ಕೆ ಕೇಳ್ತಾರೆ, ಕೈಕೇಯಿ ತಮಾಷೆ ಮಾಡ್ತೀಯ ಅಂತ ಕೇಳ್ತಾನೆ. ಪಾಪ ಅದು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಏನ್ ಮಾತು ಕೇಳ್ತೀಯ, ಸಾಧ್ಯ ಉಂಟ ನಿನಗೆ, ಸಾಧ್ಯ ಇಲ್ಲ, ಹಾಸ್ಯ ಮಾಡಬೇಡ ಅಂತ ಹೇಳ್ತಾನೆ. ಇಲ್ಲ ರಾಜ, ಹಾಸ್ಯ ಅಲ್ಲ ಇದು, ಸತ್ಯವಾಗಿ ಹೇಳ್ತಾನೆ, ರಾಮ ವನವಾಸಕ್ಕೆ ಹೋಗಬೇಕು, ಭರತನೇ ಪಟ್ಟಾಭಿಷೇಕ ಆಗಬೇಕು. ಏನು ಕೈಕೇಯಿಗೆಲ್ಲ ಮಾತಾಡ್ತೀಯಲ್ಲ, ನಿನ್ನ ಬಾಯಲ್ಲಿ ಮಾತು ನಾನು ಕೇಳೇ ಇಲ್ಲ ಅಂತ ಹೇಳ್ತಾಳೆ. ನನ್ನ ಜೀವನದಲ್ಲಿ ನಾನು ಎಷ್ಟು ಹೊಗಳ್ತಾ ಇರ್ತೀಯ ರಾಮನನ್ನ, ನೀನು ಹೇಳ್ತಾನೆ ರಾಮ ರಾಮ ಅಂತ ನನ್ನ ಹೊಗಳ್ತಾನೆ ಇರ್ತೀಯ ರಾಮನನ್ನ, ಅವನ್ನ ಯಾಕೆ ಕಾಡಿ ಕಳಿಸ್ಬೇಕು ಅಂತ ಕೇಳಿದ್ರೆ, ಅದೆಲ್ಲ ಗೊತ್ತಿಲ್ಲ, ನೀ ಕಾಡಿ ಕಳಿಸಲೇಬೇಕು. ದಶರಥ ನಿಧಾನವಾಗಿ ಪಾಪ ಮನಸ್ಸಿಗೆ ನೋವಾಗಿ ಶುರುವಾಗುತ್ತೆ, ಬಹಳ ದುಃಖ ಪಡ್ತಾನೆ. ಕೈಕೇಯಿ ಹಾಗೆಲ್ಲ ಕೇಳಬೇಡ, ನೀನ್ ಬೇಕಾದ ಕೇಳು ಬೇರೆ ಕೊಟ್ಟು ಬಿಡ್ತೇನೆ, ಅದು ಮಾತ್ರ ಕೇಳಬೇಡ ಅಂದ್ರೆ ನನಗೆ ಬೇಕಾದ ಅದು ಒಂದೇ ಅಂತ ಹೇಳ್ತಾನೆ. ಹೊರ ನಡೆಸಲೇಬೇಕು. ಯಾವ ಮಟ್ಟಕ್ಕೆ ಹೋದ ಕೈಕೇಯಿ ದಶರಥ ಅಂದ್ರೆ, ಒಮ್ಮೆ ಭಾರಿ ಹೊಗಳ್ತಾನೆ ಕೈಕೇಯಿ, ನಿನ್ನಂಥವಳೆ ಇಲ್ಲ, ಭಾರಿ ಒಳ್ಳೆವಳು ನೀನು, ಹೊಗಳಿದ್ರೆ ಒಳ್ಳೆ ಮಾತು ಮಾತು ಬದಲಾಯಿಸ್ತಾಳು ಅಂತೇಳಿ ಟೆಕ್ನಿಕ್ ಅದು ಒಂದು. ಹೊಗಳಿ ನೋಡ್ತಾಳೆ, ಏನು ಕೇಳೋದಿಲ್ಲ, ಅವಳು ಬಾಯಿ ಬಂದ ಬೈತಾನೆ, ನಿನ್ನಂಥ ರಾಕ್ಷಸಿನೇ ಇಲ್ಲ ಅಂತ ಹೇಳುತ್ತ, ನಿನ್ನಂಥ ರಾಕ್ಷಸಿನೇ ಇಲ್ಲ, ಎಂಥ ಪಾಪಿಷ್ಟೇ ನೀನು, ಇಂಥವರ ಕೇಳ್ತಾರೆ ಯಾರಾದರೂ ಕೂಡ, ನೀನು ಬುದ್ಧಿ ಕೆಟ್ಟೋಗಿದೀಯಾ ಅಂತ ಬೈತಾನೆ. ಒಮ್ಮೆ ಹೊಗಳ್ತಾನೆ ಬೈತಾನೆ, ಹೊಗಳ್ತಾನೆ ಬೈತಾನೆ. ಅದು ಮನಸ್ಸಿನ ತಾಕಲಾಟಕ್ಕೆ ಒಳ್ಳೆಯ ಕಾವ್ಯ ಹೌದು, ಒಳ್ಳೆಯ ಸೈಕಾಲಜಿ ಹೌದು. ಕೊನೆಗೆ ಹೇಳ್ತಾರೆ ಕೈಕೇಯಿ, ನಿನ್ನ ಕಾಲಿಗೆ ಬಿಡ್ತೇನೆ ಅಂತ ಕಾಲು ಹಿಡ್ಕೊಳಕ್ ಹೋದಂತೆ ಪಾಪ. ಈ ಮಟ್ಟಕ್ಕೆ ಯಾರು ಹೋಗ್ತಾರೆ? ಕಾಲು ಹಿಡ್ಕೊಂಡ್ರೆ ಕಾಲು ಬುದ್ಧಿ ಚಾಚಿರಲ್ಲ ಅಂತ ಎಷ್ಟು ಪಾಪ ಇರಬೇಕು ಲೆಕ್ಕ ಹಾಕಿ. ಯಾತಕ್ಕೆ ಅಂದ್ರೆ ಅವ್ರ ಬುದ್ಧಿ ಕೆಟ್ಟೋಗಿದೆ. ಯಾರ ಬುದ್ಧಿ ಕುಡಿದೋನ್ ಬುದ್ಧಿನೇ ಕೆಟ್ಟೋಗಿರುತ್ತೆ, ಇನ್ನು ಇಂಥವ್ರ ಬುದ್ಧಿ ಕೆಡಬೇಕಾ? ಮಂತರಿ ಅಂದ್ರೆ ದುಶ್ಶಾಸ್ತ್ರದ ಪ್ರತೀಕ. ಯೋಹಿತ್ ಅಂತಿದೆಯಲ್ಲ, ಪ್ರಮಾದ, ಪ್ರಮಾದಕಾರಿತ್ವ ಪ್ರಮದ. ಅವಳು ಸ್ತ್ರೀವೇಷದ ಮಿಥ್ಯಾ ಜ್ಞಾನವೇ ಅವಳು, ಏನು ಕೆಡೋದಿಲ್ಲ. ಕಂಡು ದಶರಥ ರಾಜ ಸುಮ್ಮನೆ ಹತಾಶನಾಗಿ ಬಿಡ್ತಾನೆ. ನಿಧಾನ ಬೆಳಬೆಳಗ್ಗೆ ಇದೇ ಕತೆ, ಎಚ್ಚರ ಆ ಸ್ಥಿತಿ ಬರ್ತಾನೆ ಕೊನೆಗೆ. ಮೂರ್ಛೆ ಎತ್ತರ, ಮೂರ್ಛೆ ಎತ್ತರ, ಆಘಾತ. ಈಗ ಒಂದ್ ಕಡೆಗೆ ಮರ್ಯಾದೆಯ ಪ್ರಶ್ನೆ, ಒಂದ್ ಕಡೆಗೆ ಪ್ರೀತಿಯ ಪ್ರಶ್ನೆ, ಒಂದ್ ಕಡೆ ಕರ್ತವ್ಯದ ಪ್ರಶ್ನೆ. ಒಂದಕ್ಕಿಂತ ಒಂದು ತೊಂದರದಲ್ಲಿ ಬಿದ್ದು ದುಃಖ ಪಡುತ್ತಿದ್ದ ಕಾಲಕ್ಕೆ ನಿಧಾನವಾಗಿ ಬೆಳಗಿನ ಜಾವ ಬರ್ತಾ ಇದೆ. ಅಷ್ಟೊತ್ತಿಗೆ ಅವನು ಮಾತಾಡ್ತಾನೆ ಭರತ, ದಶರಥ, ನೀನೇನ ದೆವ್ವಗಳು ಹಿಡಿದಿದ್ಯಾ ಅಂತ ಕೇಳ್ತಾನೆ. ಇವತ್ತಿನ ದಿವಸ ನೀನು ದೆವ್ವ ಹುಕ್ಕಿದೆ ನಿನ್ನ ಮನಸ್ಸಿನಲ್ಲಿ. ಸರಿಯಾದ ಮಾತದ ಆಚಾರ್ಯ ಬರೀತಾರೆ, ಹೌದು ಒಂದು ದೆವ್ವ ಒಳಗೆ ಹೋಗಿತ್ತು ಅಂತ ಹೇಳ್ತಾರೆ. ನಿಕೃತಿ ಅಂತಕ್ಕಂಥ ರಾಕ್ಷಸಿ ಒಳಗೆ ಪ್ರವೇಶ ಮಾಡಿದ್ಲಂತೆ. ಹೊರಗೆ ಮಂಥರೆಯಿಂದ ಅವನಿಗೆ ತೊಂದರೆ, ಒಳಗೆ ಆ ನಿಕೃತಿಯಿಂದ ತೊಂದರೆ. ನಿಕೃತಿ ಅಂದ್ರೆ ಹೆಸರೇ ವಂಚನೆ ಅಂತ ಅರ್ಥ. ವಂಚಗಳು ಒಂದ್ ಕಡೆ ಬುದ್ಧಿ ಕೆಟ್ಟರೆ ಸಾಕು ಮನುಷ್ಯನಿಗೆ, ಹೊರಗೊಳಗೆ ಎರಡು ಬುದ್ಧಿ ಕೆಟ್ಟ ಹೋಗಿದೆ. ಧರ್ಮರಾಜನಿಗೆ ಒಳಗೆ ಕಲಿ ಪ್ರವೇಶ ಮಾಡಿದ್ನಲ್ಲ, ಆ ರೀತಿಯಲ್ಲಿ ಒಳಗೊಬ್ಬ ರಾಕ್ಷಸಿ ಪ್ರವೇಶ ಮಾಡಿದ್ದಾಳೆ. ಅದಕ್ಕೆ ಅವಳಿಗೆ ಅವಳಾಗೆ ಉಳ್ಕೊಂಡಿಲ್ಲ, ನೀವತ್ ನೀನಲ್ಲ, ನೀನು ನಿನಗೆ ದೆವ್ವ ಹಿಡಿದಿರಬೇಕು ಅನ್ನೋ ಮಾತು ಸಾರ್ಥಕವಾದ ಮಾತು. ಏನಿಲ್ಲ, ನಾನು ಮಾತನಾಡಿಸ್ಲೇಬೇಕಷ್ಟೇ. ಅಷ್ಟ ಸುಮಂತ್ರ ಏನ್ ಮಾಡ್ತಾನೆ, ಬೆಳಗ್ಗೆ ರಾಜನ ಎಬ್ಬಿಸ್ಬೇಕಲ್ಲ, ರಾಜನ ಎಬ್ಬಿಸಿ ಅವತ್ತಿನ ಕರ್ತವ್ಯ ರೆಡಿ ಮಾಡ್ಬೇಕಲ್ಲ. ಕರಿಲಿಕ್ಕೆ ಅಂತ ಬರ್ತಾನೆ ಸುಮಂತ್ರ, ಪಾಪ ಒಳ್ಳೆಯ ಮಂತ್ರಿ. ಒಳಗೋ ನಿಶಬ್ದದ ವಾತಾವರಣ, ಒಳಗೆ ದಶರಥ ಇರ್ತಾನೆ, ಹೊರಗೆ ಬಾಗಿಲಲ್ಲಿ ಬರ್ತಾನೆ, ಕೈಕೇಯಿ ಬರ್ತಾಳೆ, ವಿಷಯ ಕೇಳ್ತಾಳೆ. ರಾಜನ್ ಮಾತಾಡಿಸ್ಬೇಕು ನಾನು ಅಂತ ಹೇಳಿದ ತಕ್ಷಣ ರಾಜರು ಹೇಳಿದ್ದಾರೆ ಅವ್ರು ಬರೋದಿಲ್ಲ, ಈಗ ರಾಮನ ತಕ್ಷಣ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಮುಖಮಂತ್ರ